ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯನ್ನು ಸ್ವತಃ ಭಗವಂತನ ಬಾಯಿಂದ ಕೇಳ್ತಕ್ಕಂಥ ಸುಯೋಗವನ್ನು ಅರ್ಜುನ ಹೇಗೆ ಪಡೆದ ಅನ್ನೋದನ್ನು ಅರ್ಜುನ ವಿಷಾದ ಯೋಗ ಎಂಬ ಹೆಸರಿನ ಮೊದಲ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅರ್ಜುನ ಭಗವಂತನ ಮುಂದೆ ಎರಡೂ ಸೈನ್ಯಗಳ ಮಧ್ಯೆ ಇದ್ದ ತನ್ನ ಬಂಧುವರ್ಗವನ್ನು ಕಂಡಾಗ ಆದ ಮನಸ್ಸಿನ ಗೊಂದಲವನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದಾನೆ. ನಿಲ್ಲಲಿಕ್ಕಾಗ್ತಾ ಇಲ್ಲ, ಮೈಯೆಲ್ಲ ಬೆಂದು ಹೋಗ್ತಾ ಇದೆ, ಗಾಂಡೀವ ಜಾರ್ತಾ ಇದೆ, ದುಶ್ಚಕನಗಳು ಕಾಣ್ತಾ ಇವೆ, ಹೀಗೆ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಅದೆಲ್ಲದೂ ಕೂಡ ಮುಂದೆ ದೊಡ್ಡ ದುಷ್ಪರಿಣಾಮ ಕಾದಿದೆ ಅಂತಕ್ಕಂಥ ಆತಂಕವನ್ನು ಆತನಿಗೆ ಹುಟ್ಟಿಸ್ತಾ ಇದೆ. ಇದರಿಂದ ದುಶ್ಚಕನ ಮೊದಲಾದಗಳೆಲ್ಲ ಕಂಡಾಗ ಏನನ್ನ ಮನುಷ್ಯ ಊಹಿಸಬೇಕು ಅಂದರೆ ಏನೋ ಶ್ರೇಯಸ್ಸಾಗ್ತಾ ಇಲ್ಲ ಅಂತ ಅರ್ಥ. ಇದನ್ನು ನೋಡಬೇಕು. ಯಾವುದೇ ದುಶ್ಚಕನ ಮೊದಲಾದವುಗಳ ಮುನ್ಸೂಚಿಯ ಪರಿಣಾಮ ಏನು, ಮುನ್ಸೂಚನೆಯ ಒಟ್ಟು ಸಿದ್ಧಾಂತ ಏನು ಅಂದರೆ ಶ್ರೇಯಸ್ಸಾಗ್ತಾ ಇಲ್ಲ ಅಂತ ಅರ್ಥ. ಅರ್ಜುನ ಗುರುತಿಸ್ತಾರೆ ಅದನ್ನು. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಆದಂತಹ ಪರಿಣಾಮಗಳಿಗೂ ಅದರಿಂದ ಆಗ್ತಕ್ಕಂಥ ಮುನ್ಸೂಚನೆಗೂ ಇರೋ ಸಂಬಂಧವನ್ನು ಅರ್ಜುನ ಕಂಡುಕೊಂಡ. ಇದು ಶ್ರೇಯಸ್ಸಿನ ದಾರಿ ಅಲ್ಲ ಅಂತ ತೀರ್ಮಾನ ಮಾಡಿದ. ಅದಕ್ಕೆ ಕಾರಣ, ಮೇಲ್ಕಂಡಾಗ ಶ್ರೇಯಸ್ಸು ಕಾಣ್ತಾ ಇದೆಯಲ್ಲ ಅಂತ ಕೇಳಿದರೆ ಆ ಶ್ರೇಯಸ್ಸು ನನಗೆ ಶ್ರೇಯಸ್ಸಲ್ಲ, ಅದು ಶ್ರೇಯಸ್ಸಿನಂತೆ ಕಂಡಿದೆ, ಶ್ರೇಯಸ್ಸಲ್ಲ. ನಿಜವಾಗ ನನಗೆ ಬೇಕಾದದ್ದು ಶ್ರೇಯಸ್ಸು. ಈ ದೀಕ್ಷೆ ಇರಬೇಕು ಮನುಷ್ಯನಿಗೆ. ತನ್ನ ಜೀವನದಲ್ಲಿ ನನಗೆ ಶ್ರೇಯಸ್ಸು ಬೇಕೇ ಬೇಕು ಅಂತಕ್ಕಂಥ ಹಠ ಯಾರಿಗಿರುತ್ತೆ ಅದನ್ನು ಅದರ ಮಾರ್ಗವನ್ನು ಭಗವದ್ಗೀತೆ ತೋರಿಸ್ತಾ ಇದೆ. ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ, ಪತ್ರ ಬರಿಬೇಕಾದ್ರೆ, ಹೇಳಬೇಕಾದ್ರೆ ಶ್ರೇಯೋಭಿಲಾಷಿಗಳು ಅಂತ ಮಾತು ಉಪಯೋಗಿಸ್ತಾ ಇದೆ. ನಿಮ್ಮ ಶ್ರೇಯೋಭಿಲಾಷಿಯಾಗಿ ಮಾತಾಡ್ತಾ ಇದ್ದೇನೆ. ಅವನ ಕಳ್ಳತನ ಮಾಡ್ತಾ ಇರ್ತಾನೆ, ಸುಳ್ಳು ಹೇಳ್ತಾ ಇರ್ತಾನೆ, ಮಾಡಬಾರದನ್ನು ಮಾಡ್ತಾನೆ ಅವನು ಹೇಳ್ತಾರೆ. ಇದು ಶ್ರೇಯಸ್ಸಲ್ಲ, ಇದು ಶ್ರೇಯಸ್ಸಲ್ಲ. ಕೆಲವು ಪದಾರ್ಥ ನೋಡಿ, ಆಗಲೇ ಕಾಣೋದಾಗಿದ್ರೆ ಯಾರು ಹೇಳಬೇಕಾಗಿಲ್ಲ. ತುಂಬಾ ದಿನ ಏನ್ ಮಾಡ್ತಾರೆ ಗೊತ್ತಾ, ನಾವು ಕೆಟ್ಟ ಕೆಲಸ ಮಾಡಿದ್ದೇವೆ, ನಮಗೇನು ಕೆಟ್ಟದಾಗಿಲ್ಲ, ಮತ್ತೆ ಯಾಕೆ ಬೈತೀರಿ ಅಂತ ಕೇಳ್ತಾರೆ. ತುಂಬಾ ದಿನದ ವಾದ ಇದು. ಕಳ್ಳನಿಗೆ ಕಳ್ಳತನ ಮಾಡಿದ್ದೇನೆ ಸಿಕ್ಕಿಲ್ಲ, ಮತ್ತೆ ಕಳ್ಳತನ ಕೆಟ್ಟದ ಯಾಕಂತೀರಿ? ಅನೇಕರು ಇವತ್ತು ಭಗವಂತನ ಆರಾಧನೆ ಮಾಡಿಲ್ಲ, ಕೆಟ್ಟದ್ದಾಗಿಲ್ಲ, ಮತ್ತೆ ಯಾಕೆ ಗಮನ ಬೈತೀರಿ ಅಂತ ಕೇಳ್ತಿರ್ತಾರೆ. ಇದು ಬಹಳ ಮುಖ್ಯವಾದ ಮಾತಿದೆ. ಕಣ್ಣಿಗೆ ಕಾಣೋದೇ ವಿಚಾರ ಆಗಿದ್ರೆ ತಕ್ಷಣ ಹೇಳೋದಕ್ಕೆ ಯಾರು ಬೇಕಾ, ಅವರಿಗೆ ಗೊತ್ತಾಗಿಬಿಡೋದು. ಅದಕ್ಕೆ ಹೇಳ್ತಾರೆ, ದೂರದೃಷ್ಟಿ ಅನ್ನೋದು ಸಣ್ಣ ಹಂತದವರಿಗಿರೋದಿಲ್ಲ, ಬಾಲಕರಿಗಿರೋದಿಲ್ಲ, ಪ್ರೌಢರಿಗೆ ಮಾತ್ರ ಇರೋದು. ಮಗ ಸ್ಕೂಲಿಗೆ ಹೋಗೋದನ್ನು ಬಿಟ್ಟುಬಿಟ್ಟು ಆಟ ಪಾಠ ಆಡ್ತಾ ಇದ್ರೆ ಹುಡುಗರಿಗೆ ಭಾರಿ ಖುಷಿ, ಏನು ಆಟ ಆಡ್ತಾ ಇದ್ದೇನೆ ಅಂತೇಳಿ. ತಂದೆ ತಾಯಿ ಭಾರಿ ದುಃಖ, ಮುಂದಿನ ಗತಿ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಪಾಪ ಶ್ವೇತಕೇತವನ್ನು ನೋಡಿದ್ರಂತ ಉದ್ದಾಲಕರು, ಶ್ವೇತಕೇತ ಆಡ್ಕೊಂಡಿದ್ದು ಬಿಟ್ಟಿದ್ದಾನೆ, 12 ವರ್ಷದ ಹುಡುಗ ಆಟ ಆಡ್ತಾ ಇದ್ದಾನೆ. ಛಾಂದೋಗ್ಯದಲ್ಲಿ ಹೇಳ್ತಾರೆ, ತಂದೆ ಉದ್ದಾಲಕರು ನೋಡಿದ್ರಂತೆ ತುಂಬ ವ್ಯಥೆಪಟ್ಟರಂತೆ. ಏನು ಶ್ವೇತಕೇತು, ನಮ್ಮ ಮನೆತನದೊಳಗೆ ಅನೂಚಾನರು ಇದ್ದವರೇ ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ವೇದಾಧ್ಯಯನ ಮಾಡಿದವರು, ಶಾಸ್ತ್ರವನ್ನು ತಿಳಿದವರು, ನೀನು ಈಗಾಕೆ ಆಗಿಬಿಟ್ಟೆ ಅಂತ ಕೇಳಿದ್ರೆ, ನೀನು ಈಗಿದ್ದೀಯಲ್ಲ ನೋಡಿ, ಮಗನಿಗೆ ಶ್ರೇಯಸ್ಸು ಅಂತ ಗೊತ್ತಿಲ್ಲ, ಶ್ರೇಯಸ್ಸಲ್ಲ ಅಂತ ಅವನಿಗೆ ಗೊತ್ತಿಲ್ಲ, ತಂದೆಗೆ ಗೊತ್ತಿದೆ, ಏನು ಹೀಗಿದ್ರೆ ಹೇಗೆ ಅಂತ ಕೇಳಿದ್ರೆ. ತಂದೆಯ ಮಾತನ್ನು ಅರ್ಥ ಮಾಡಿಕೊಂಡ ಅವನು, ಒಂದು ಕಡೆ ಕೋಪ, ಒಂದು ಕಡೆ ವಿವೇಕ, ಎರಡೂ ಬಂತು. ತನ್ನ ತಂದೆ ಬೈದರಲ್ಲ ಅಂತ ಕೋಪ, ಆದರೆ ಅವರ ಅಪೇಕ್ಷೆ ಈಡೇರಿಸಬೇಕು ಅಂತ ಹಠ, ಕಷ್ಟ ಮನೆ ಬಿಟ್ಟು ಹೊರಟೇ ಬಿಟ್ಟನಂತ ಅವನು ಒಂದು ಮಾತಿಗೆ. ನಮ್ಮ ಮನೆಯಲ್ಲಿ ನಿನ್ನಂತೆ ಯಾರೂ ಹೀಗಿರಲಿಲ್ಲ ಅಂತ ಹೇಳಿದ ತಕ್ಷಣ ಹೊರಟೇ ಬಿಟ್ಟ. ಮತ್ತೆ ವಾಪಸ್ ಬಂದಿದ್ದು 12 ವರ್ಷಗಳಾದ್ಮೇಲೆ ಮತ್ತೆ ಅವನು. ಎಂಥ ತಂದೆ ಗೊತ್ತ, ಮಗನ ಹುಡುಕ್ಲಕ್ಕೂ ಹೋಗಲಿಲ್ಲ ಅವರು, ಮಗ ಎಲ್ಲಿ ಹೋದಂತ ಹುಡುಕ್ಲಕ್ಕೂ ಹೋಗಲಿಲ್ಲ. ಅವರ ಧ್ಯೇಯ ಇಷ್ಟೇ, ಅವನು ನನ್ನ ಮಾತನ್ನು ಅರ್ಥ ಮಾಡ್ಕೊಂಡು ಹೋಗಿದ್ದಾನೆ ಅಂದರೆ ಸರಿಯಾಗಿ ವಾಪಸ್ ಬಂದೇ ಬರ್ತಾನೆ, ಯೋಚನೆ ಮಾಡೋ ಕಾರಣ ಇಲ್ಲ. ಅರ್ಥ ಮಾಡಿಕೊಳ್ಳದೆ ಹೋಗಿದ್ರೆ ಹಾಳಾಗಿ ಹೋಗಲಿ, ಅವನು ಕಟ್ಕೊಂಡು ನಾನೇನು ಮಾಡಲಿ, ಈ ಒಂದು ವಿವೇಚನೆ ಅವರಿಗಿತ್ತು. ಇದನ್ನು ಮೋಹವನ್ನು ಗೆದ್ದಿದ್ದ ವ್ಯಕ್ತಿ ಉದ್ದಾಲಕರು, ಪುತ್ರ ವ್ಯಾಮೋಹವನ್ನು ಗೆದ್ದಿದ್ದ ಪುಣ್ಯ ಪುರುಷರು. ಆದ್ದರಿಂದ ಯೋಚನೆ ಮಾಡಲೇ ಇಲ್ಲ ಅವರು. 12 ವರ್ಷಕ್ಕೆ ಬಂದ ಸರಿಯಾಗಿ, ಸಾಕಷ್ಟು ಓದಿ ಬಂದುಬಿಟ್ಟಿದ್ದ. ಮುಂದೇನಾಯ್ತು ಅಂಬುದು ಈಗ ಬೇಡ, ಆದರೆ ಒಂದು ಮಾತು ಎಷ್ಟು ಬದಲಾವಣೆ ಮಾಡ್ತಾ ತನ್ನನ್ನು. ಇದು ಶ್ರೇಯಸ್ಸಿನ ಹಾದಿಯಲ್ಲ. ಇವತ್ತು ತುಂಬ ಜನ ನೋಡಬೇಕು, ಮಕ್ಕಳೆಲ್ಲ ಟಿ ವಿ ನೋಡ್ತಾ ಕೂತ್ಬಿಟ್ಟಿರ್ತಾರೆ. ಪಾಪ, ಮರುದಿವಸ ಬೆಳಗಾದರೆ ಪರೀಕ್ಷೆ, ಮಕ್ಕಳಿಗೆ ಇದು ಶ್ರೇಯಸ್ಸಲ್ಲ ಅಂತ ಹೇಳೋರು ಯಾರು? ಅವರೇ ನೋಡ್ತಾ ಕೂತಿರ್ತಾರೆ. ಪಾಪ, ಇನ್ಯಾರು ಹೇಳೋ ಸ್ಥಿತಿನೇ ಇಲ್ಲ, ಎಲ್ಲರೂ ನೋಡ್ತಾ ಇರೋರೇ. ಪಾಪ, ಓದೋಗೋದು ಹೇಳ್ತಾ ಹೇಳ್ತಾರೆ, ಅವ್ನು ನೋಡ್ತಾ ಇರ್ತಾರೆ. ಅವನೇನು ಮಾಡ್ತಾನೆ, ಇನ್ನೊಬ್ರಿಗೆ ಎರಡು ತಾನು ನೋಡ್ತಾ ಕೂತ್ಬಿಡ್ತಾನೆ ಅಷ್ಟೇ. ಶ್ರೇಯಸ್ಸಿನ ದಾರಿನ ಅದು ಸಾಧ್ಯವೇ ಇಲ್ಲ. ಶ್ರೇಯಸ್ಸಾಗಬೇಕಾದ್ರೆ ಯಾವುದನ್ನು ಇವತ್ತು ಗುರಿ ಸಾಧಿಸಲಿಕ್ಕೆ ಹೊರಟಿದ್ದಾನೆ, ಅದು ತಕ್ಕಂಥ ಪ್ರಯತ್ನ ಮಾಡಿದರೆ ಮಾತ್ರ ಶ್ರೇಯಸ್ಸಾಗು, ಇಲ್ದವ್ರು ಶ್ರೇಯಸ್ಸಾಗೋದಿಲ್ಲ. ಅರ್ಜುನ ಬಹಳ ಮೂಲಭೂತವಾದ ಮಾತನ್ನಾಡದ. ಶ್ರೇಯಸ್ಸು ಅನ್ನೋ ಪದ ಮತ್ತೆ ಮತ್ತೆ ಯೋಚನೆ ಮಾಡಬೇಕಾದ ಪದ. ತಕ್ಷಣ ನಾವೇನು ಕಾಣ್ತೇವೆ, ಇವತ್ತು ಶ್ರೀಮಂತರನ್ನು ನೋಡ್ತಾನೆ ಮನುಷ್ಯ, ಅಬ್ಬ ಏನು ಪುಣ್ಯಾತ್ಮ ಇವನು, ವಾಹನ ಇಟ್ಟವ್ರು ನೋಡ್ತಾನೆ ಏನು ಪುಣ್ಯಾತ್ಮ ಇವನು, ಅನೇಕ ಜನ ಬಂಧು ಬಾಂಧವರನ್ನು ನೋಡ್ತಾನೆ, ಅಧಿಕಾರಿಗಳನ್ನು ಕಾಣ್ತಾನೆ ಏನು ಪುಣ್ಯವಂತ ಭಾವಿಸಿಬಿಡ್ತಾನೆ, ಬಹಳ ಆಶ್ಚರ್ಯ. ಅದರಿಂದ ಪುಣ್ಯವಂತ ಅಂತ ಹೇಗೆ ತೀರ್ಮಾನ ಮಾಡ್ತಾನೆ ಅನ್ನೋದು ಭಾರಿ ಆಶ್ಚರ್ಯ. ಇದೆಲ್ಲ ಪುಣ್ಯವನ್ನು ಹೋಲಿಸ್ತಕ್ಕಂಥ ಮಾತುಗಳು ಅಲ್ಲೇ ಇಲ್ಲ. ಒಬ್ಬ ಮನುಷ್ಯ ನಿಜವಾಗಲೂ ಕೂಡ ಪುಣ್ಯವಂತ ಗುರುತಿಸಲಿಕ್ಕೆ ಇವೆಲ್ಲ ಸಾಧನಗಳಲ್ಲ. ಮತ್ತು ಯಾವುದು ಸಾಧನ ಹೇಳ್ತಾರೆ, ಪುಣ್ಯವಂತ ನಾವು ಖಚಿತವಾಗಿ ಕರಿಬೇಕಾದರೆ ಶ್ರೇಯಸ್ಸಿನ ಹಿಂದೆ ಹೋಗ್ತಾನಲ್ಲ, ಶ್ರೇಯೋನ್ವೇಷಣೆಯನ್ನು ಮಾಡ್ತಾನಲ್ಲ, ಅವನು ಪುಣ್ಯವಂತ. ಅವನು ಯಾರು? ಭಗವಂತ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ತತ್ವಜ್ಞಾನದ ಹಾದಿಗೆ ಮನುಷ್ಯ ಹೋಗ್ತಾನಲ್ಲ, ನಿಜವಾದ ಪುಣ್ಯವಂತ ಅಂದ್ರೆ ಅವನು ನಿಜವಾದ ಪುಣ್ಯವಂತ. ಮಕ್ಕಳು ಕಾರ್ ತಗೊಂಡ್ರೆ ತಂದೆ ತಾಯಿ ಸಂತೋಷವಾಗೋದಿಲ್ಲ, ಏನು ತಗೊಂಡ್ರೆ ಸಂತೋಷವಾಗೋದಿಲ್ಲ, ಅವನು ಓದ್ತಕ್ಕಂತಹ ಪಠ್ಯಪುಸ್ತಕಗಳಲ್ಲಿ ಚೆನ್ನಾಗಿ ಓದಿಬಿಟ್ಟ ಅಂದ್ರೆ ಭಾರಿ ಖುಷಿಯಾಗಿಬಿಡುತ್ತೆ ಅವರಿಗೆ. ಅದು ಏನು ಬೇಕು ನೋಡಿ, ನಮ್ಮ ಹುಡುಗ ಹೇಗೆ ಓದ್ತಾ ಇದ್ದ, ಅದೊಂದು ಸಾಕು ಅವರಿಗೆ, ಉಳಿದು ಯಾವುದು ಸಂತೋಷ ಕೊಡೋದೇ ಇಲ್ಲ. ಇದು ಯಾಕಯ್ಯ ನಿನಗೆ ಅಂತ ಕೇಳ್ತಾರೆ. ಪುಸ್ತಕ ತಂದುಕೊಡೋ ತಂದೆ ಅಪ್ಪ ಅಂತ ಕೇಳಿದ್ರೆ ಮಗನಿಗೆ ಖುಷಿಯಾಗಿಬಿಡುತ್ತೆ ತಂದೆ ತಾಯಿಗೆ. ನಾನು ಕಾರ್ ತಂದುಕೊಡು ಅಂತ ಕೇಳಿದರೆ ಅಲ್ಲಿ ಓದು ಮುಗಿಸಾಮೆ ನೋಡೋಣ ಅಂತ ಹೇಳ್ತಾರೆ. ಆ ಕೊಡೋ ವಿಚಾರ ಅಲ್ಲ ಅವೆಲ್ಲ ಕೊಡೋದು, ಮಕ್ಕಳಿಗೆ ಅದು ಶ್ರೇಯಸ್ಸು ಅಂತ ಕಾಣಿಸುತ್ತೆ. ಜೀವನದ ವೈಪರೀತ್ಯವೇ ಅದು. ಪ್ರೇಯಸ್ಸು ಶ್ರೇಯಸ್ಸಾಗಿ ಕಾಣುತ್ತೆ, ಶ್ರೇಯಸ್ಸು ಪ್ರೇಯಸ್ಸಾಗಿ ಕಾಣುತ್ತೆ. ಇದನ್ನು ಶ್ರೇಯಸ್ಸು ಶ್ರೇಯಸ್ಸಾಗಿಯೇ ಕಂಡು ಪ್ರೇಯಸ್ಸು ಪ್ರೇಯಸ್ಸಾಗಿಯೇ ಕಾಣಬೇಕಾದರೆ ಅದಕ್ಕೆ ವಿವೇಕ ಬೇಕು. ವಿವೇಕ ನಮಗಿರೋದಾದರೆ ಯೋಚನೆ ಇರಲಿಲ್ಲ, ಅದಿಲ್ಲ, ಸಂಪಾದನೆ ಮಾಡಬೇಕದನ್ನು. ಆಗ ತಿಳಿದವರು ಹೇಳಬೇಕದನ್ನು. ಭಗವಂತನ ಮುಂದೆ ಕೂತ ಅರ್ಜುನ ಹೇಳ್ತಾನೆ, ನನಗಿದೆಲ್ಲ ಶ್ರೇಯಸ್ಸಲ್ಲ ಕೃಷ್ಣ, ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿಚ ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ. ನಮ್ಮ ಸಾಮಾನ್ಯ ಮಕ್ಕಳಲ್ಲೂ ಕೂಡ ಒಂದು ಗುಣವನ್ನು ಕಾಣುತ್ತೇವೆ. ತಾಯಿ ಜೊತೆಗೆ ಹೋಗಬೇಕು ಅಂತ ಮಗುವಿನ ಹಠ, ತಾಯಿ ತಯಾರಾಗಿಬಿಟ್ಟಿದ್ದಾಳೆ, ಮನೆ ಬಿಟ್ಟು ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾಳೆ, ಎಲ್ಲಿಗೆ ಹೋಗಬೇಕು ಅಂತೇಳಿ ಮಗು ನೋಡ್ತಾ ಇರುತ್ತೆ ತಾಯಿನ, ಎಷ್ಟು ಆಡ್ತದ ತಾಯಿ ಕಡೆ ಗಮನ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನನ್ನ ಕರ್ಕೊಂಡು ಹೋಗೋದು ಬರುತ್ತೆ. ಆಗ ತಾಯಿ ಹುಷಾರಾಗಿ ಅದಕ್ಕೇನೋ ಆಟದ ಪಾದ ಸಾಮಾನುಗಳನ್ನು ಏನೇನೋ ಕೊಡ್ತಾ ಬರ್ತಾಳೆ. ಮಗು ತಗೊಳ್ಳುತ್ತೆ, ಒಂದು ಕಣ್ಣು ಈ ಕಡೆ ಇಟ್ಟಿರುತ್ತೆ, ಮತ್ತೆ ಅದು ಒಂದು ಆಡ್ತಾ ಆಡ್ತಾ ಈ ಕಡೆ ಕಣ್ಣಿಟ್ಟಿರುತ್ತೆ. ಯಾವಾಗ ಹೋಲಿಕೆ ಅಂತ ಬರುತ್ತೋ ಅದು ಬಿಸಾಕಿ ತಕ್ಷಣ ಹಿಂದೆ ಬಂದುಬಿಡುತ್ತೆ. ಅಂದರೆ ಗಮನ ಏನು ಗೊತ್ತಾ, ಅದು ಕೊಟ್ಟರೆ ಬಿಸಾಕಿ ಬಿಡುತ್ತೆ. ಆಮೇಲೆ ನನಗಿದು ಬೇಡ, ನನಗೆ ನೀನು ಬೇಕು ಅಂತ ಹೇಳುತ್ತೆ, ಅರ್ಥ ಮಾಡ್ಕೋಬೇಕು. ಅಂದರೆ ಮಗುವಿಗೆ ಒಂದು ಹಂತದಲ್ಲಿ ಆಟಿಕೆಗಳು ಸಾಕು, ಆದರೆ ತಾಯಿಯೇ ಬೇಕು ಅಂತ ಹಠ ಇದ್ದಾಗ ಅದು ಆಟಿಕೆ ಪಾಠಕ್ಕೆ ಗಮನ ಕೊಡೋದಿಲ್ಲ, ಅದು ತಾಯಿ ಕಡೆ ಮಾತ್ರ ಗಮನ ಕೊಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ತಾಯಿ ಕೊಡತಕ್ಕಂಥ ಬೇರೆ ಎಲ್ಲ ಪದಾರ್ಥಗಳನ್ನು ಬಿಟ್ಟು ತಾಯಿ ಮಾತ್ರ ಬೇಕು ಅಂತ ಯಾವಾಗ ಅನ್ನತ್ತಲ್ಲ, ತಾಯಿ ಎತ್ಕೊಂಡು ಹೊರಟುಬಿಡ್ತಾಳೆ. ಇವತ್ತು ಹಾಗೇನೆ, ಭಗವಂತ ಜಗತ್ತಿನ ತಾಯಿ, ಅವನು ಕೊಡತಕ್ಕಂಥ ನಮಗೆ ಯಾವುದೂ ಬೇಡ, ಅವನೇ ಬೇಕು ಅಂತೇವಲ್ಲ, ಅದು ಶ್ರೇಯಸ್ಸಿನ ದೊಡ್ಡ ದಾರಿ ಅಂತ ಹೇಳಿದ್ದಾರೆ. ಅಂಥವ್ರು ಭಗವಂತ ಎತ್ಕೊಂಡ್ಬಿಡ್ತಾನೆ, ತಾಯಿ ಹೇಗೆ ಎತ್ಕೊಂಡು ಬಿಡ್ತಾಳಲ್ಲ, ಭಗವಂತ ಎತ್ಕೊಂಡೇ ಬಿಡ್ತಾನೆ ಆ ರೀತಿಯಲ್ಲಿ. ಇದು ನಿಜವಾದ ತಾಯಿಯ ಸಂಚಯನ ಗೊತ್ತ, ಭಗವಂತ ಫಲ ಯಾತ್ರ ಕೊಡ್ತಾನೆ ಗೊತ್ತೇನು. ತಾಯಿ ಆಟಿಕೆ ಕೊಟ್ಟಾಗ ಮರಸ್ಲಕ್ ಕೊಡ್ತಾನಂತೆ, ಮಗು ಆ ಕಡೆ ಇರಲಿ ನಾನು ಹೋಗಬೇಕು ಅಂತ ತಾಯಿ ಯೋಚನೆ ಮಾಡಿದ ಹಾಗೆ ಭಗವಂತ ಇವರು ಕೊಟ್ಟು ಪರೀಕ್ಷೆ ಮಾಡ್ತಾನಂತೆ. ಅದಕ್ಕೆ ಅವ್ರು ಸ್ಯಾಟಿಸ್ಫೈ ಆಗೋದಾದ್ರೆ ಹೋಗಿಬಿಡಲಿ ಆ ಕಡೆಗೆ. ಆದರೆ ಯಾರಾದ್ರು ಬೇಡ ಅಂತಾರಲ್ಲ ಅವರಿಗೆ ಭಗವಂತ ಸಿಗ್ತಾರೆ. ಅರ್ಜುನ ಹಾಗೆ ಬೇಡ ಅಂತಿದ್ದಾನೆ ಅಂತಾನೆ ಭಗವಂತ ಮುಂದೆ ಕೂತು ಬಿಟ್ಟಿದ್ದಾನೆ ಆಗಲೇ ಅಂತೇಳಿ. ಅರ್ಜುನನ ಮನೋಭಾವ ಅದಿದೆ, ಕೃಷ್ಣನಿಗೆ ಗೊತ್ತು, ಅದಕ್ಕೆ ಮುಂದೆ ಸಾರಥಿಯಾಗಿ ಕೂತು ಬಿಟ್ಟಿದ್ದಾನೆ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನೀಚ ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವ. ರಾಜ್ಯದಿಂದ ಏನಾಗಬೇಕಾಗಿದೆ, ಜೀವನದಿಂದ ಏನಾಗಬೇಕಾಗಿದೆ, ಭೋಗಗಳಿಂದ ಏನಾಗಬೇಕಾಗಿದೆ, ಎಷ್ಟು ಆಳವಾದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಗೋವಿಂದ ಅಂತ ಪದ ಉಪಯೋಗಿಸ್ತಾರೆ, ಗೋವಿಂದ ಮಾರ್ಮಿಕವಾದ ಪದ ಇತ್ತು. ಅಚ್ಯುತ ಅನಂತ ಗೋವಿಂದ ಅನ್ನೋ ಪದಗಳು ಭಗವಂತನ ಎಲ್ಲ ಹೆಸರುಗಳು ಪುಣ್ಯಕರ, ಈ ಮೂರು ಹೆಸರು ಭಾರಿ ಪುಣ್ಯಕರ ಅಂತ ಹೇಳ್ತಾರೆ. ಭಗವಂತನ ಎಲ್ಲ ಹೆಸರುಗಳು ಪುಣ್ಯಕರ, ಈ ಮೂರು ನಾಮಗಳು ಅತಿ ಹೆಚ್ಚು ಪುಣ್ಯಕರ. ಈ ಮೂರು ವಿಷ್ಣು ಸಹಸ್ರನಾಮದಲ್ಲಿ ಬರೋ ಹೆಸರುಗಳೇನೆ, ಭಗವಂತನ ಸಾವಿರ ಹೆಸರುಗಳು ಮೂರು ಸೇರಿಕೊಂಡಿದೆ, ಅಚ್ಯುತ ಪ್ರತಿತ ಪ್ರಾಣ, ಪ್ರತಿಯೊಂದು ಇದೆ ಅದರೊಳಗೆ. ಅನಂತೋ ಹುತ ಭುಗ್ಭೋಕ್ತ ಬೇಕಾ ಗೋವಿಂದೋ ಗೋವಿದಾಂಪತಿ, ಮೂರು ವಿಷ್ಣು ಸಹಸ್ರನಾಮದಲ್ಲಿ. ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ಗೋವಿಂದ ಗೋವಿಂದ ಅಂತ ಮಾತಾಡ್ತಾರೆ. ಅದಕ್ಕೆ ಅರ್ಥ ಏನು ಗೊತ್ತೇನು, ಕೃಷ್ಣ ನೀನು ಅನೇಕರಿಗೆ ಗೋವಿಂದ ಅನ್ನೋ ಪದದ ಅರ್ಥನೇ ಗೋವಿಂದ, ಏನು ಗೋವಿಂದ ಅಂದ್ರೆ ಏನಾಗಿದ್ರೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಗಾವಹ ವಿಂದಂತಿ ಏನಂ ಪ್ರತಿಪಾದ್ಯತ್ವೇನ ಇತಿ ಗೋವಿಂದ. ಗಾವಹ ವಿಂದಂತಿ ಏನಂ ಪ್ರತಿಪಾದ್ಯತ್ವೇನ ಇತಿ ಗೋವಿಂದ. ಗೋವುಗಳು ಅಂದರೆ ಶಾಸ್ತ್ರಗಳು ಅಂತ ಅರ್ಥ. ಇಡೀ ವೇದಾದಿ ಸಮಸ್ತ ಸಚ್ಛಾಸ್ತ್ರಗಳು ಸಮಸ್ತ ಶಾಸ್ತ್ರಗಳು ಸಹ ಯಾರನ್ನ ತಮ್ಮ ಗುರಿ ಅಂತ ಭಾವಿಸಿವೆಯಲ್ಲ ಅವನಿಗೆ ಗೋವಿಂದ ಅಂತ ಹೆಸರು ಅಂತ ಹೇಳಿದ್ದಾರೆ. ಎಲ್ಲ ಶಾಸ್ತ್ರಗಳ ಗುರಿ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಅದಕ್ಕೆ ಗೋವಿಂದ ಅಂದ್ರೆ ಅವನು. ಮತ್ತೆ ಹೇಳ್ತಾರೆ, ನಾವು ಸಾವಕಷ್ಟರತ್ತಿ ಮಾತನ್ನು ಕೇಳಿರ್ತೇವೆ, ಭಗವಂತ ಎಲ್ಲದರಿಂದ ಪ್ರತಿಪಾದ್ಯ ಅಂತ ಹೇಳೋದಕ್ಕೆ ಸಂಧ್ಯಾವಂದನೆ ಒಂದು ಶ್ಲೋಕವನ್ನು ಹೇಳುತ್ತಾರೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ. ಹೇಗೆ ಆಕಾಶದಿಂದ ಬಿದ್ದ ಹನಿ ಹನಿ ನೀರು ಸಹ ಸಾಗರದ ಕಡೆಗೆ ಸಾಗುತ್ತೋ, ಹಾಗೆ ಯಾರಿಗೆ ಮಾಡ್ತಕ್ಕಂಥ ಯಾವುದೇ ನಮಸ್ಕಾರ ಕೂಡ ಭಗವಂತನೆಡೆಗೆ ಸಾಗುತ್ತೆ ಅಂತ ಹೇಳುತ್ತಾರೆ. ಹೀಗೆ ಸಕಲ ಶಾಸ್ತ್ರಗಳ ಗುರಿಯಾಗಿದ್ದಕ್ಕೆ ಭಗವಂತನಿಗೆ ಗೋವಿಂದ ಅಂತ ಹೆಸರು. ಅದಕ್ಕೆ ಅರ್ಜುನ ಹೇಳ್ತಾನೆ, ಕೃಷ್ಣ ಇವೆಲ್ಲ ರಾಜ್ಯಭೋಗಗಳಷ್ಟೇ, ಕಣ್ಣಿಗೆ ಕಾಣುವಗಳು, ಆದರೆ ನೀನು ಅಂಥವನಲ್ಲ, ಭಗವಂತ ಶಾಸ್ತ್ರಕ್ಕೆ ಕಾಣುವವನು ಅಂತ ನಿನ್ನ ಮುಂದೆ ಹೇಳ್ಕೊತಾ ಇದ್ದೇನೆ. ಕಂಡವ್ರ ಮುಂದೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ನಿನ್ನ ಮುಂದೆ ಪ್ರಾರ್ಥನೆ ಮಾಡ್ತೇನೆ, ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವ. ನನಗೆ ರಾಜ್ಯದಿಂದ ಏನಾಗಬೇಕಾಗಿದೆ, ಭೋಗದಿಂದ ಏನಾಗಬೇಕಾಗಿದೆ, ಬದುಕಿನಿಂದಾದರೂ ಏನಾಗಬೇಕಾಗಿದೆ? ಅರ್ಜುನನಿಗೆ ಶ್ರೇಯಸ್ಸಿಲ್ಲದೆ ಹೋದರೆ ಜೀವನವೇ ಬೇಕಿಲ್ಲ ಅಂತ ಅರ್ಥ. ಶ್ರೇಯಸ್ಸು ಬರೋದಾದ್ರೆ ಬೇಕಾದಿರಲಿ, ಶ್ರೇಯಸ್ ಪ್ಲಸ್ ಸಮಥಿಂಗ್ ಅಂದರೆ ಓಕೆ, ಏನು ಬೇಕಾದ್ರೂ ಬರಬಹುದು. ಆದರೆ ಎನಿಥಿಂಗ್ ಮೈನಸ್ ಶ್ರೇಯಸ್ ಅಂದರೆ ಯಾವುದೂ ಬೇಡ ಅರ್ಜುನನಿಗೆ. ಇದು ಅರ್ಜುನನ ಜೀವನದ ಮುಖ್ಯವಾದ ದೃಷ್ಟಿಕೋನ ಇದು. ಆ ದೃಷ್ಟಿಯಲ್ಲಿ ಅರ್ಜುನ ಭಗವಂತನ ಮುಂದೆ ಮಾತಾಡ್ತಾ, ಹಾಗಿದ್ರೆ ರಾಜ್ಯಭೋಗಾದಿಗಳು ಬೇಡ ಅಂತ ಹೇಳ್ತೀಯಲ್ಲ, ತುಂಬ ಮಹತ್ವಪೂರ್ಣವಾದ ವಸ್ತುಗಳಲ್ಲವೇನವು ಅಂತ ಕೇಳಿದರೆ, ಹೌದು, ವೈಯಕ್ತಿಕವಾಗಿ ನನಗೆ ಬೆಲೆ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ನನಗೆ ವೈಯಕ್ತಿಕವಾಗಿ ಅದಕ್ಕೆ ಬೆಲೆ ಇಲ್ಲ. ಆದರೆ ಬೆಲೆ ಯಾವಾಗಿರುತ್ತೆ ಗೊತ್ತಾ? ಮತ್ತೊಬ್ಬರಿಗೆ ಕೊಡಲಿಕ್ಕೋಸ್ಕರ ತಗೋತೇನೆ ಅಷ್ಟೇ, ಇದನ್ನು ನನಗೋಸ್ಕರ ಅಲ್ಲ. ರಾಜ್ಯಭೋಗಗಳು ಬೇಕು ಇನ್ನೊಬ್ಬರಿಗೋಸ್ಕರ ಅಷ್ಟೇ. ನಿನ್ನೆ ಹೇಳಲಿಲ್ಲ, ತೊಟ್ಟು ತಂದೆ ತಾಯಿಗಳಿಗೆ ಬೇಡ, ಮಗುವಿಗೆ ಬೇಕಷ್ಟೇ. ಅವರಿಗೆ ಬೇಕು ಅಂದರೆ ಗೋವಿಂದ, ಅವ್ರು ಎಂಥವ್ರ ಹತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ತಂದೆ ತಾಯಿಗಳು ಎಷ್ಟು ಪದಾರ್ಥ ಕೊಡುತ್ತಾರೆ, ಎಷ್ಟು ಭಾಗ ಮಕ್ಕಳಿಗೋಸ್ಕರ ಕೊಡ್ತಾ ಇದ್ದಾರೆ. ಅರ್ಜುನ ಉದಾತ್ತವಾದ ವ್ಯಕ್ತಿ. ನನಗೆ ಐಶ್ವರ್ಯಾದಿಗಳು ಯಾತಕ್ಕೆ ಬೇಕು ಅಂದರೆ, ಆಚಾರ್ಯಾಹ ಪಿತರಹ ಪುತ್ರಾಹ ತಥೈವಚ ಪಿತಾಮಹಾಹ ಶುಶುರಾಹ ಮಾತುಲಾಹ ಶುಶುರಾಹ ಪೌತ್ರಾಹ ಶಾಲಾಹ ಸಂಬಂಧಿನಸ್ತಥ. ಹೀಗೆ ಒಂಬತ್ತು ಕಡೆ ವಿಭಾಗ ಮಾಡ್ತಾರೆ. ಎಂಟು ಬಂಧುಗಳು, ಕೊನೆಯದಾಗಿ ಏನೇ ಯಾರು ಬಂಧುಗಳು ಬೇಕಾದರೂ ಆಗಬಹುದು. ತಾರತಮ್ಯ ಕ್ರಮದಲ್ಲೇ ಹೇಳ್ತಾ ಹೋಗ್ತಾರೆ. ಮೊದಲ ಪಾಲು ಗುರುಗಳಿಗೆ, ಎರಡನೆಯ ಪಾಲು ಪಿತೃಗಳಿಗೆ. ಎಷ್ಟು ಅರ್ಥ ಇದೆ ನೋಡಬೇಕು. ಗುರುಗಳಿಗೆ ಮೊದಲು, ತಂದೆ ತಾಯಿಗಳಿಗೆ ಆಮೇಲೆ. ಇಲ್ಲೂ ಭಾರಿ ವಿಶೇಷವುಂಟು. ಗುರುಗಳ ಸ್ಥಾನ ಏನು? ಜ್ಞಾನ ಕೊಡೋದು. ತಂದೆ ತಾಯಿಗಳ ಸ್ಥಾನ ಏನು? ದೇಹ ಕೊಡೋದು. ಜ್ಞಾನ ಕೊಡುವ ಗುರು, ದೇಹ ಕೊಡುವ ತಂದೆ, ಇವರಿಬ್ಬರ ಮಹತ್ವವನ್ನು ಅರ್ಜುನ ಹೇಳುತ್ತಾನೆ. ಅದಕ್ಕೆ ಮೊದಲ ಪಾಲು ಗುರುಗಳಿಗೆ, ಅನಂತರದ ಪಾಲು ತಂದೆಗೆ. ಇದು ಬಹಳ ಆಶ್ಚರ್ಯ. ತಂದೆಗಿಂತ ಗುರುವಿನ ಪಾಲು ದೊಡ್ಡದಂತೆ. ತಂದೆಗಿಂತ ಗುರುವಿನ ಪಾಲು ಭಾರಿ ದೊಡ್ಡದು. ಲೋಕದಲ್ಲೂ ಹಾಗೇನೆ. ಎಷ್ಟೋ ಸರಿ ದೊಡ್ಡ ದೊಡ್ಡ ಆಫೀಸ್ಗಳಿಗೆ ಅಪ್ಲಿಕೇಶನ್ ಹಾಕಿದಾಗ ತಾನು ಯಾರು ಸ್ಟೂಡೆಂಟ್ ಹೇಳ್ಕೊತಾನೆ, ಯಾರು ಮಗ ಅಂತ ಹೇಳೋದಕ್ಕೆ ಅಷ್ಟು ಬೆಲೆ ಇಲ್ಲ. ತನ್ನ ಪ್ರೊಫೆಸರ್ ಹೆಸರು ಹೇಳ್ತಾನೆ, ತಕ್ಷಣ ಸಿಗುತ್ತೆ. ಓ, ಅಂಥವ್ರ ಶಿಷ್ಯರಾಣಿನೋ ಹಾಗಿದ್ರೆ ದೊಡ್ಡವನಾಗಿರೋದು. ತಂದೆ ತಾಯಿ ಹೆಸರು ಅಧಿಕಾರದಷ್ಟು ಉಪಯೋಗಕ್ಕೆ ಬರಬಹುದು. ಆದರೆ ಅವನ ಜ್ಞಾನದ ಮಟ್ಟ ಅಳಿಬೇಕಾದ್ರೆ ಇಂಥವಲ್ಲಿ ಓದಿದವನ ಇಂಥ ಪ್ರೊಫೆಸರ ನಿನಗೆ ಹಾಗಿದ್ರೆ ಇನ್ನು ಭಾರಿ ಬುದ್ಧಿವಂತನಿರಬೇಕು ಅಂತ ಯೋಚನೆ ಮಾಡಿಬಿಡುತ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡಾಗ, ಜ್ಞಾನ ದೇಹ, ದೇಹ ಕೂಡ ದೊಡ್ಡದೇ, ಆದರೆ ಜ್ಞಾನ ಸಂಪಾದನೆ ಮಾಡದೆ ಹೋದರೆ ದೇಹ ಇಟ್ಕೊಂಡಾರು ಮಾಡೋದೇ ನಿಮ್ಮ ಮಧ್ಯೆ? ಜ್ಞಾನ ಇರಬೇಕಾದ್ದೇ ದೇಹ ಜ್ಞಾನ ಸಂಪಾದನೆಗೆ. ಮುಖ್ಯವಾಗಿ ಜ್ಞಾನವನ್ನು ಡೈರೆಕ್ಟಾಗಿ ಕೊಡೋದು ಗುರು, ಅದಕ್ಕೆ ಬೇಕಾದ ದೇಹ ಕೊಡೋದು ತಂದೆ. ಆದ್ದರಿಂದ ತಂದೆ ತಾಯಿಗಳಿಗಿಂತ ಗುರುವಿನ ಸ್ಥಾನ ಭಾರಿ ದೊಡ್ಡದು ಅಂತ ಹೇಳುತ್ತಾರೆ. ಅದಕ್ಕೆ ಮೊದಲ ಪಾಲು ಯಾರಿಗೆ ಕೊಡಬೇಕು? ಗುರುಗಳಿಗೆ ಕೊಡಬೇಕು. ಜಗತ್ತಿನಲ್ಲಿ ದೇವರ ಅನಂತರದ ಸ್ಥಾನ ಗುರುಗಳಿಗೆ ಹೊರತು ಬೇರೆ ಯಾರಿಗೂ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಆಚಾರ್ಯ ದೇವೋ ಭವ, ಆಚಾರ್ಯವಾನ್ ಪುರುಷೋ ವೇದ. ಹೀಗೆ ಗುರುಗಳ ಮಹತ್ವವನ್ನು ತುಂಬ ಸಾರ್ತಾರೆ. ಅದಕ್ಕೆ ಆಚಾರ್ಯ ಅನ್ನೋ ಪದ ಉಪಯೋಗಿಸ್ತಾರೆ. ಆಚಾರ್ಯಾಹ, ನಮಗೊಂದು ಸ್ವಾರಸ್ಯವಾದ ಸಮಸ್ಯೆ ಬರುತ್ತೆ. ಆಚಾರ್ಯ ಅಂತಾನೆ ಗುರು ಅಂತ ಹೇಳಬಾರ್ದು, ಆಚಾರ್ಯ ಅಂತ ಹೇಳಬೇಕು? ಮೊದಲೇ ಹೇಳಿದ್ದೇನೆ, ಈ ರೀತಿ ಪ್ರಶ್ನೆ ಹಾಕೊಂಡು ನೋಡಿದಷ್ಟು ಭಗವದ್ಗೀತೆಯ ಸ್ವಾರಸ್ಯ ನಮಗೆ ಗೊತ್ತಾಗುತ್ತೆ. ಗದ್ದದ ಕೊರಡನ್ನು ಹಾಗೆ ಇಟ್ಟರೆ ಏನು ಪ್ರಯೋಜನ ಇಲ್ಲ, ತೆಗೆದಷ್ಟು ಅದರ ಸುವಾಸನೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಶಾಸ್ತ್ರಗ್ರಂಥಗಳನ್ನು ನಾವು ಮಥನ ಮಾಡಿದಷ್ಟು ಅದರ ಸ್ವಾರಸ್ಯ ಜಾಸ್ತಿ. ಪಾರಾಯಣ ಮಾಡೋದು ಯಾಂತ್ರಿಕ, ಅದರ ಜಿಜ್ಞಾಸೆ ಮಾಡೋದು ವಿಶೇಷವಾದಂತಹ ಪಾಠ ಪ್ರವಚನದ ಮೂಲಕ ಕೇಳೋದಿದೆಯಲ್ಲ, ಅದನ್ನು ಆಲೋಡನ ಮಾಡೋದು ಅಂತ ಕರೀತಾರೆ. ಆಚಾರ್ಯ ಅಂತ ಯಾಕೆ ಕರಿಬೇಕು? ಅದಕ್ಕೆ ತನ್ನದೇ ಆದ ಅರ್ಥ ಇದೆ ಅಂತ ಹೇಳಿದ್ದಾರೆ. ತನ್ನದೇ ಆದ ಅರ್ಥ ಇದೆ. ಮಹಾಭಾರತದಲ್ಲೇ ಬರುತ್ತೆ ಅರ್ಥ. ಭೀಷ್ಮರೇ ಮುಂದೊಂದು ಅರ್ಥವನ್ನು ಹೇಳ್ತಾರೆ. ಆಚಿನೋತಿ ಯಾ ಆಚಾರಾನ್, ಆಚಾರಾನ್ ಗ್ರಾಹಯತ್ಯುತ ಸ್ವಯಂ ಆಚರತೆ ಯಸ್ತು ತಮ್ಮ ಆಚಾರ್ಯಂ ಪ್ರಚಕ್ಷತೆ. ಇದು ಆಚಾರ್ಯರ ಲಕ್ಷಣ. ಇದು ಮೊದಲನೇದಾಗಿ ಆಚಿನೋತಿ ಆಚಾರಾನ್, ಯಾವನು ಆಚಾರಗಳನ್ನು ಜಗತ್ತಿಗೆ ತಿಳಿಸಿಕೊಡ್ತಾನೆ ಮೊದಲು ಆಚಾರಗಳನ್ನು ತಿಳಿಸಿಕೊಡಬೇಕು. ಆಚಾರ ಅಂತ ನಮ್ಗೆ ಗಾಬರಿ ಆಗಿಬಿಡುತ್ತೆ, ಯಾವುದೋ ಆಚಾರ ಅಂತ ತಿಳ್ಕೊಂಡ್ಬಿಡುತ್ತೆ. ಆಚಾರ ಅಂತ ಅಷ್ಟು ನಮಗೆ ಅಯ್ಯೋ ಜನ್ಮದಲ್ಲೇ ಬೇಡ ಮಾರಾಯ ಅನ್ನೋ ಕಾಲಕ್ಕೆ ಬಂದಿದ್ದೆ. ಆಚಾರ ಅಂದ್ರೆ ಏನು ಅಲ್ಲ, ಕಾಂಡಕ್ಟ್ ಅಂತ ಅರ್ಥ. ಆಚಾರ ಶಬ್ದ ಸರಿಯಾದ ಅರ್ಥ ಕಾಂಡಕ್ಟ್. ವಿಚಾರ ಅಂದ್ರೆ ಜ್ಞಾನ, ಆಚಾರ ಅಂದ್ರೆ ನಡತೆ, ಇಷ್ಟೇ. ನಡೆ ನುಡಿ ಅಂತೇವಲ್ಲ ಅದೇ, ನಡೆಯೇ ಆಚಾರ, ನುಡಿಯೇ ಜ್ಞಾನ. ಮತ್ತು ಆಚಾರ ವಿಚಾರ ಎರಡು ಇದ್ರೆ ಮಾತ್ರ ಸಾಧನೆ ಸಾಧ್ಯ. ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಎರಡನ್ನು ಕೇಳ್ತಾರೆ, ಮಾರ್ಕ್ಸ್ ಕಾರ್ಡು ಕಾಂಡಕ್ಟ್ ಸರ್ಟಿಫಿಕೇಟ್, ಎರಡಿರಬೇಕು. ಎರಡಿದ್ರೆ ಅವನಿಗೆ ಕೆಲಸ. ಒಂದು ಮಿಸ್ ಆದರೂ ಕೂಡ ಅವನಿಗೆ ಮಹತ್ವ, ವೆರಿ ಗುಡ್ ಕಾಂಡಕ್ಟ್, ಅವನು ಜಸ್ಟ್ ಪಾಸ್ ಆಗಿದ್ದಾನೆ, ಏನು ಪ್ರಯೋಜನ ಇಲ್ಲ. ಆ ಫಸ್ಟ್ ರ್ಯಾಂಕು ಮೇಷ್ಟು ಪಡೆದಿದ್ದಾರೆ, ವೆರಿ ಡೇಂಜರಸ್ ಫೆಲೋ ಅಂತ ಬರೆದ್ರೆ ಮುಗಿದೋಯ್ತ ಕತೆ. ಎಲ್ಲೆಲ್ಲಿ ಕೆಲಸನೂ ಸಿಗೋದಿಲ್ಲ, ಮುಂದಕ್ಕೆ ಅಡ್ಮಿಷನ್ ಸಿಗೋದಿಲ್ಲ, ಮುಗಿದೋಯ್ತ ಅವಸ್ಥೆ. ಅದು ಎರಡು ನಮಗೆ ಬೇಕು ಅಂತ ಒಳ್ಳೆ ದೃಷ್ಟಾಂತ ಇದು. ವಿಷ್ಣುಸಹಸ್ರನಾಮ ಮಾತು ಒತ್ತಿ ಹೇಳ್ತಾ ಇದೆ. ಆಚಾರ ಪ್ರಭವೋ ಧರ್ಮ, ಧರ್ಮಶ್ಚ ಪ್ರಭುರಚ್ಯುತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ ಅನ್ನೋ ದೊಡ್ಡದು, ಯಾವನು ಆಚಾರವನ್ನು ತಿಳಿಸ್ತಾನಲ್ಲ ಅವನು ಆಚಾರ್ಯನಾಗ್ತಾನೆ ಅಂತ ಹೇಳಿದ್ದಾರೆ. ಆಚಾರವನ್ನು ತಿಳಿಸಿದರೆ ಆಚಾರ್ಯನಾಗ್ತಾನೆ. ಇದು ಒಂದು ಮೂರು ಲಕ್ಷಣ ಹೇಳಿದ್ದಾರೆ ಅಲ್ಲಿ. ಒಂದು, ಆಚಾರವನ್ನು ತಿಳಿಸೋನು. ಎರಡನೇದಾಗಿ ಆಚಾರಾನ್ ಗ್ರಾಹಯತ್ಯುತ, ಆಚಾರವನ್ನು ತಾನು ತಿಳಿಸ್ತಾನೆ, ಸ್ವತಃ ತಾನು ಮಾಡ್ತಾನೆ. ಎರಡಾಗಿರಬೇಕು. ತಾನು ಇನ್ನೊಬ್ರು ಹೇಳೋದು, ಆಚಾರ ಹೇಳೋದು ಬದನೆಕಾಯಿ ತಿನ್ನೋದು ಒಂದು ಮಾತಿದೆ ನೋಡಿದ್ರ, ಹಾಗಾಗಬಾರದು. ಮತ್ತೆ ನೀವು ಸತ್ಯ ಹೇಳಿ ಸತ್ಯ ಹೇಳಿ ತಾನು ಸುಳ್ಳೇ ಹೇಳ್ತಾರದು ಈ ಮಧ್ಯೆ, ಅದು ಸತ್ಯ ಆಚಾರ್ಯನ ಲಕ್ಷಣ ಅಲ್ಲ. ತಾನು ಸತ್ಯವನ್ನು ಹೇಳಬೇಕು, ನಂಬಿ ಬಂದವ್ರ ಕೈಲಿ ಅದನ್ನೇ ಹೇಳಿಸಬೇಕು. ಸತ್ಯಂವದ ಅಂತ ಹೇಳಿ ಅವರ ಕೈಲಿ ಹೇಳಿಸಬೇಕು. ತಾನು ಅನುಷ್ಠಾನವನ್ನು ಮಾಡ್ತಾನೆ, ತನ್ನ ನಂಬಿ ಬಂದವರ ಕೈಲಿ ಅನುಷ್ಠಾನವನ್ನು ಮಾಡಿಸ್ತಾನೆ. ಎರಡನೇ ಭಾಗ ಅದು ಸ್ವಯಂ ಆಚರತೆ ಎಷ್ಟೊಂಬುದಕ್ಕೆ ಅರ್ಥ. ಇನ್ನು ಆಚಾರಾನ್ ಆಚಿನೋತಿ, ಅದು ಬಹಳ ಮುಖ್ಯವಾದ ಅರ್ಥ ಉಂಟು. ತಾನು ಮಾಡ್ತಾನೆ ಮತ್ತೊಂದು ಮಾಡಿಸ್ತಾನೆ, ಆದರೆ ಬಹಳ ಮುಖ್ಯವಾದ ಅಂಶ ಅದನ್ನು ತಿಳಿಸಿಕೊಡ್ತಾನೆ. ಆಚಾರದ ಮಹತ್ವ ಏನು ಅಂತ ಹೇಳ್ತಾನೆ, ಇದು ಮುಖ್ಯ. ಇದು ಎಷ್ಟು ಜನ ಮಾಡಿ ಅಂತ ಹೇಳ್ಬೋದು, ಯಾತಕ್ಕೆ ಅಂದರೆ ಉತ್ತರ ಗೊತ್ತಿರೋದಿಲ್ಲ. ಇದನ್ನು ಹಾಗಲ್ಲ, ಆಚಾರವನ್ನು ಆಚಿನೋತಿ ಬಿಡಿಸಿ ಬಿಡಿಸಿ ಹೇಳಿಕೊಡ್ತಾನೆ. ಒಂದು ತಿಳಿಸೋದು, ಒಂದು ತಾನು ಮಾಡೋದು, ಮತ್ತೊಂದು ಅದರ ಹಿನ್ನೆಲೆಯನ್ನು ಬಿಡಿಸಿ ಹೇಳೋದು. ಮೂರನ್ನು ಮಾಡಿದಾಗ ಅವನಿಗೆ ತಮ್ಮ ಆಚಾರ್ಯಂ ಪ್ರಚಕ್ಷತೆ, ಅವನ ಆಚಾರ್ಯ ಅಂತ ಕರೀತಾರೆ. ಅಂಥವ್ರು ನಮ್ಮನ್ನು ಉದ್ಧಾರ ಮಾಡ್ತಾರಾದ್ರಿಂದ ಆಚಾರ್ಯ ಅಂತ ಮೊದಲಿಗೆ ಪದವನ್ನು ಉಪಯೋಗಿಸ್ತಾರೆ. ಇವತ್ತು ಆಚಾರ ಅನ್ನೋ ಪದ ನಮ್ಮ ಸಾಮಾನ್ಯವಾಗಿ ತೆಗೆದಾಗ್ತಕ್ಕಂಥ ಪದ. ಇದ್ದವರು ತೆಗೆಸಿಬಿಟ್ಟಿದ್ದಾರೆ ಎಷ್ಟೋ ದಿನ. ಅಂದರೆ ಆಚಾರದ ಕೆಲಸ ಸಿಗಲಿಕ್ಕಿಲ್ಲ ಅಂತ ಭಯ, ಪಾಪ ಅವರಿಗೆ ಕೆಲಸ ಸಿಗಲಿಕ್ಕಿಲ್ಲ, ಜನ ತಮಾಷೆ ಮಾಡಿಬಿಡ್ತಾರೆ ಅಂತ ಹೇಳ್ಕೊಂಡು ತೆಗೆದಾಗ್ತಕ್ಕಂಥ ಪದಾರ್ಥವಾಗಿ ವಸ್ತುಸ್ಥಿತಿಯಲ್ಲಿ ಭಾರಿ ದೊಡ್ಡ ಪದಾರ್ಥ. ಅದಕ್ಕೆ ಹೇಳ್ತಾರೆ ಆಚಾರ್ಯಾಹ ಮೊದಲನೇದಾಗಿ. ಇದು ಬಹಳ ಮುಖ್ಯವಾದ ಮತ್ತೊಂದು ಮಾತು. ಆಚಾರ್ಯ ಅನ್ನಬಾರದೆ, ಆಚಾರ್ಯಾಹ ಅಂತ ಬಹುವಚನ ಉಪಯೋಗಿಸ್ತಾರೆ. ಬಹುವಚನ ಯಾಕೆ ಉಪಯೋಗಿಸ್ಬೇಕು? ಅಲ್ಲಿರೋದು ಇಬ್ಬರೇ ಆಚಾರ್ಯರು ಮೇಲ್ನೋಟಕ್ಕೆ, ಒಬ್ಬರು ಕೃಪಾಚಾರ್ಯರು, ಒಬ್ಬರು ದ್ರೋಣಾಚಾರ್ಯರು, ಇಬ್ಬರು ಆಚಾರ್ಯರಿದ್ದಾರೆ. ಅವರಿಬ್ಬರು ಕೂಡ ಪಾಂಡವರು ಮೊದಲು ಓದಿದ್ದು ಕೃಪಾಚಾರ್ಯರ ಹತ್ತಿರ, ಆಮೇಲೆ ದ್ರೋಣಾಚಾರ್ಯರು ಬರುತ್ತಾರೆ. ಹೈಯರ್ ಸ್ಟಡೀಸ್ ಎಲ್ಲ ದ್ರೋಣಾಚಾರ್ಯರ ಹತ್ತಿರ, ಆರಂಭದ ವಿದ್ಯಾಭ್ಯಾಸ ಕೃಪಾಚಾರ್ಯರ ಹತ್ತಿರ. ಅವರಿಬ್ಬರು ಬಂಧುಗಳೇ. ಕೃಪಾಚಾರ್ಯರ ತಂಗಿನೇ ದ್ರೋಣಾಚಾರ್ಯರ ಪತ್ನಿ, ಹೀಗೆ ಸಂಬಂಧಿಗಳು. ಇಬ್ಬರು ಆಚಾರ್ಯರಿದ್ದಾರೆ. ಮೂರನೇ ಆಚಾರ್ಯರು ಯಾರು ಅಂತ ಕೇಳಿದರೆ ಓದಿಲ್ಲ ಅವ್ರ ಹತ್ರ, ಆದರೆ ಅವರು ಇನ್ನೂ ದೊಡ್ಡ ಆಚಾರ್ಯವರು ಯಾರು ಅಂತ ದೊಡ್ಡ ಪ್ರಶ್ನೆ ಅಲ್ಲೇ ಇದೆ. ಅಶ್ವತ್ಥಾಮರಿದ್ದಾರಲ್ಲ, ಅವರು ಇನ್ನೊಬ್ಬ ಆಚಾರ್ಯರು, ಅವರು ದ್ರೋಣಾಚಾರ್ಯರ ಮಕ್ಕಳು, ಅವರು ಆಚಾರ್ಯರ ಅಂತ ಕೇಳಿದ್ರೆ ಹೇಳ್ತಾರೆ ಗುರುವತ್ ಗುರುಪುತ್ರಸ್ತು. ಗುರುಗಳ ಮಗನನ್ನ ಗುರುವಿನಂತೆ ಕಾಣಬೇಕು, ಆದ್ದರಿಂದ ಅಶ್ವತ್ಥಾಮಾಚಾರ್ಯರು ಗುರುಗಳೇ ಆಗಿದ್ದಾರೆ. ಇದು ಹೊರಗಿನ ದೃಷ್ಟಿಯಿಂದ ಅವರ ಗುರುತ್ವ, ಒಳಗಿನ ದೃಷ್ಟಿಯಿಂದ ಬಹಳ ಮಹತ್ವದ ಮಾತಿದೆ. ದ್ರೋಣಾಚಾರ್ಯರ ಹತ್ರ ಓದಿದ್ದಾನೆ, ಕೃಪಾಚಾರ್ಯರ ಹತ್ರ ಓದಿದ್ದಾನೆ ಅರ್ಜುನ, ಆದರೆ ನಿಜವಾಗಲೂ ಆತ ಓದಬೇಕಾಗಿದ್ದ ಯಾರ ಹತ್ರ ಅಂದರೆ ಅಶ್ವತ್ಥಾಮರ ಹತ್ತಿರ ಹೊರತು ಬೇರೆಯವರ ಹತ್ತಿರ ಅಲ್ಲ. ಅದ್ಯಾತಕ್ಕೆ ಅಂತ ಪ್ರಶ್ನೆ ಇದೆ. ಆಗ ಅರ್ಜುನ ಮಾತಿನ ಮಹತ್ವ ನಮಗೆ ತಿಳಿಯಿತು. ಗೊತ್ತಿಲ್ಲದೆ ಅರ್ಜುನ ಮನ ಮಾತಿದೆಲ್ಲ ಕೆಲವು ಗೊತ್ತು ಮಾತಾಡ್ತಾ ಒಳಗಿನ ಮಾತಿನಿಂದ ಗುರುತಿಸಿ ಮಾತಾಡ್ತಾ ಇದ್ದಾನಷ್ಟೇ. ಅದೇನದು ಅಂತ ಕೇಳಿದರೆ ಅಶ್ವತ್ಥಾಮರು ಶಿವನ ಅವತಾರ, ರುದ್ರದೇವರ ಅವತಾರ. ಮಹಾಭಾರತ ಅನೇಕ ಸರ್ತಿ ಮಾತನ್ನು ಒತ್ತಿ ಒತ್ತಿ ಹೇಳಿ ಅರ್ಜುನ ಇಂದ್ರಾವತಾರ, ಅರ್ಜುನ ಇಂದ್ರಾವತಾರ, ಅಶ್ವತ್ಥಾಮರು ರುದ್ರಾವತಾರ. ಇಂದ್ರ ಅಶ್ವತ್ಥಾಮರ ಸಂಬಂಧ, ಈ ಇಂದ್ರ ಶಿವರ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕಾದರೆ ತಲವಕಾರ ಉಪನಿಷತ್ತನ್ನು ಓದಬೇಕು. ತಲವಕಾರ ಉಪನಿಷತ್ತಿನೊಳಗೆ ಇಂದ್ರ ಮತ್ತು ಈ ಪಾರ್ವತಿ ರುದ್ರದೇವರ ಒಂದು ಮಹತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ದೊಡ್ಡ ಕಥೆ ಇದೆ, ಕಥೆಯೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಆ ಹುಲ್ಲು ಕಡ್ಡಿಯನ್ನು ಹಾರಿಸಲಿಕ್ಕೆ ಗಾಳಿಗಾಗಲಿಲ್ಲ, ಸುಡಲಿಕ್ಕೆ ಬೆಂಕಿಗಾಗಲಿಲ್ಲ, ಆಗ ಅಲ್ಲಿಗೆ ಇಂದ್ರ ಸ್ವತಃ ಅಲ್ಲಿಗೆ ಬಂದಾಗ ಅಲ್ಲಿದ್ದ ಯಕ್ಷ ಮಾಯವಾಗಿ ಬಿಟ್ಟು ಅಲ್ಲಿ ಒಬ್ಬ ಅತ್ಯಂತ ಪೂಜ್ಯ ವ್ಯಕ್ತಿ ನಿಲ್ತಾಳೆ. ಆಕೆ ಯಾರು ಅಂದರೆ ಹೈಮವತಿ ಅಂತ ಕರೆದ ಸಾಕ್ಷಾತ್ ಪಾರ್ವತೀದೇವಿ ನಿಂತರಂತೆ. ತಲವಕಾರ ಉಪನಿಷತ್ ಹೇಳುತ್ತೆ ಪಾರ್ವತೀದೇವಿ ಗೌರಿದೇವಿ ಇಂದ್ರದೇವರ ಮುಂದೆ ನಿಂತಲಂತೆ. ಅದಕ್ಕೆ ಆಚಾರ್ಯ ಬರೀತಾರೆ ಯಾತಕ್ಕೆ ಅವರು ನಿಂತರು ಅಂದರೆ ಅರ್ಜುನನಿಗೆ ಶಾಸ್ತ್ರೋಪದೇಶ ಮಾಡತಕ್ಕಂಥ ಗುರು ಅಂದರೆ ಪಾರ್ವತೀದೇವಿ ಅಂತ ಹೇಳಿದ್ದ. ಪಾರ್ವತೀದೇವಿ ಇಂದ್ರದೇವರ ಗುರು, ಅದಕ್ಕೆ ಅವರು ನಿಂತಿದ್ದಾರೆ. ಅವರ ಪತಿಯೇ ಸಾಕ್ಷಾತ್ ಪಾರ್ವತಿಪತಿ ರುದ್ರದೇವರು, ಅವರಿಬ್ಬರು ಗುರುಗಳಾದ್ದರಿಂದ ನಿಜವಾದ ಗುರು ಅರ್ಜುನನಿಗೆ ಇಂದ್ರದೇವರ ಅವತಾರವಾದ್ದರಿಂದ ಶಿವಪಾರ್ವತಿಯರೇ ಆಗಬೇಕು. ಆ ದೃಷ್ಟಿಯಲ್ಲಿ ನಿಜವಾದ ಆಚಾರ್ಯರು ಅವರೇನೆ. ಈ ಲೋಕದೊಳಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬದಲಾವಣೆಯಾಗಿದೆ, ವಸ್ತುಸ್ಥಿತಿಯಲ್ಲಿ ತುಂಬ ದೊಡ್ಡವರು. ಇಡೀ ಮಹಾಭಾರತ ಯುದ್ಧದೊಳಗೆ ಕೌರವರ ಕಡೆಯಿಂದ ಭಾರಿ ದೊಡ್ಡ ಯುದ್ಧ ಮಾಡಿದವರು ಅಶ್ವತ್ಥಾಮಾಚಾರ್ಯರೇ. ಅವರ ಅಶ್ವತ್ಥಾಮ ಪರ್ವ ಅಂತ ಒಂದು ಪರ್ವ ಇಲ್ಲ, ಆದರೆ ಅವರಷ್ಟು ಯುದ್ಧ ಯಾರು ಮಾಡಲೇ ಇಲ್ಲ. ಪಾಂಡವರ ಕಡೆ ದೊಡ್ಡ ಯುದ್ಧ ಮಾಡಿದ್ದು ಭೀಮಸೇನ, ಅನಂತರ ಅರ್ಜುನ, ಕೌರವರ ಕಡೆ ದೊಡ್ಡ ಯುದ್ಧ ಮಾಡಿದ್ದು ಅಶ್ವತ್ಥಾಮಾಚಾರ್ಯ. ಆದ್ದರಿಂದ ಆಚಾರ್ಯ ಅನ್ನೋ ಮಾತು ಬಹಳ ಅರ್ಥವತ್ತಾದ ಮಾತು. ಇನ್ನೊಂದಿಷ್ಟಿಂದ ಆಚಾರ್ಯ ಮತ್ತೊಬ್ಬರಿದ್ದಾರೆ, ಬಹುವಚನ ಆಗಬೇಕಾದ್ರೆ ಮೂರಿದ್ರೆ ಸಾಕು, ಸಂಸ್ಕೃತ ಕನ್ನಡದಲ್ಲಿ ಇಬ್ಬರಿದ್ರೆ ಸಾಕು, ಸಂಸ್ಕೃತದಲ್ಲಿ ಮೂರಿರಬೇಕು ಬಹುವಚನ ಆಗಬೇಕಾದ್ರೆ. ಮೂರಾಯ್ತೀಗ ಇನ್ನೊಬ್ಬ ಆಚಾರ್ಯರಿದ್ದಾರೆ, ಅವರ್ಯಾರು? ಭೀಷ್ಮರಿದ್ದಾರೆ. ನಮಗೆ ದೊಡ್ಡ ಸಂಶಯ, ಭೀಷ್ಮರ ಆಚಾರ್ಯ ಅಲ್ವ, ಅಲ್ಲ ಬ್ರಾಹ್ಮಣರೇ ಅಲ್ಲ, ಅವರ್ಯಾಗ ಆಚಾರ್ಯರಾಗ್ತಾರೆ ಅಂತ ಕೇಳಿದರೆ, ಈ ಆಚಾರ್ಯ ಶ್ಲೋಕ ಹೇಳಿದನಲ್ಲ ಅದ್ರ ಬ್ರಾಹ್ಮಣ ಆಗಬೇಕು ಅಂತ ಹೇಳಿಲ್ಲ ಆಚಾರ್ಯನಾಗಲಿಕ್ಕೆ, ಈ ಅರ್ಹತೆ ಇದ್ರೆ ಆಚಾರ್ಯನಾಗಿಬಿಡ್ತಾನೆ. ಭೀಷ್ಮರು ಹುಟ್ಟಿನಲ್ಲಿ ಬ್ರಾಹ್ಮಣರಲ್ಲ, ಆದರೆ ಪೊಸಿಷನ್ನಲ್ಲಿ ಆಚಾರ್ಯರಾಗಿದ್ದವರ ವೈಶಿಷ್ಟ್ಯ. ಇವತ್ತು ಭೀಷ್ಮಾಚಾರ್ಯರು ಅಂತ ಜನ ಕರೆದು ಕರೆದು ಅಭ್ಯಾಸ ಆಗೋಗ್ಬಿಟ್ಟಿದೆ ಈಗಾಗಲೇ. ಭೀಷ್ಮಾಚಾರ್ಯರ ಮಾತು ಬರೀ ಜನಗಳ ಪ್ರವಾದವಲ್ಲ, ಮಹಾಭಾರತಾದಿಗಳನ್ನು ಓದಿದ ಜನ ಅರ್ಥವತ್ತಾಗಿ ಉಪಯೋಗಿಸಿದ ಮಾತದು. ಒಂದು ಇಂಥ ಆಚಾರ್ಯರ ವೃಂದ ಇದೆ, ರಾಜ್ಯವನ್ನು ಗೆದ್ದರೆ ಮೊದಲು ಅವರಿಗೆ ಕೊಡ್ತಿದ್ದೆ ಅಂತ ಹೇಳ್ತಾರೆ. ರಾಜ್ಯವನ್ನು ಗೆದ್ದರೆ ಮೊದಲು ಯಾರ ಮುಂದೆ ಇಡ್ತಾ ಇದ್ದೆ ನಾನೀಗ? ತುಂಬ ಮಾರ್ಕ್ಸ್ ಬಂದಾಗ ಹುಡುಗ ಪ್ರೊಫೆಸರ್ ಹುಡ್ಕೊಂಡು ಹೋಗ್ತಾನೆ, ಸರ್ ನಿಮ್ಮ ಶಿಷ್ಯ ನನ್ನ ರ್ಯಾಂಕ್ ಬಂದಿದೆ ನೋಡಿ ಅಂತ ತೋರಿಸ್ತಾನೆ. ಮೊದಲು ಒಂದು ಕಡೆ ಗುರುಗಳು, ಒಂದು ಕಡೆ ತಂದೆ ತಾಯಿಗಳು. ಅರ್ಜುನ ಮಾತ್ರ ನಮ್ಮ ಸ್ವಲ್ಪ ಈಗ ದುಡ್ಡು ಬಂದಾಗ ಹೋಗೋ ಸಂಭವ ಇಲ್ಲ, ಇವತ್ತು ದುಡ್ಡುಗಿಟ್ಟು ಬಂದಾಗ ಅಪ್ಪ ಅಮ್ಮನ ಹತ್ರ ಹೋಗೋ ಸಂಭವ ಇಲ್ಲ, ಆದರೆ ಮಾರ್ಕ್ಸ್ ಕಾರ್ಡ್ಗೆ ಸಡ ಬಂದಾಗ ಹೇಳ್ಕೊಳ್ಳೋಕೆ ಒಳ್ಳೆ ಹುಡುಕ್ ಇಬ್ಬರು ಜ್ಞಾಪಕ ಮಾಡ್ಕೋತಾರೆ. ಪಾಠ ಹೇಳಿಕೊಟ್ಟ ಗುರು, ಓದಿಸಿದ ತಂದೆ ತಾಯಿಗಳು, ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಬರೋ ಖುಷಿನೇ ಖುಷಿ, ಅಷ್ಟು ಆನಂದ ಪಡ್ತಿರ್ತಾನೆ. ಅದಕ್ಕೆ ಆಚಾರ್ಯರು ಮೊದಲಿಗೆ, ಆನಂತರ ತಂದೆಯರು. ಆಚಾರ್ಯ ಪಿತರಹ, ತಮಾಷೆ, ಅರ್ಜುನ ತಂದೆ ಯಾರು ಇಲ್ಲ ಅಲ್ಲಿ, ಪಾಂಡುರಾಜ ಇಲ್ಲವೇ ಇಲ್ಲ ಅಲ್ಲಿ, ಪಿತರಹ ಅಂತ ಕರೀತಾರೆ. ಇದು ಮತ್ತೊಂದು ಅಮೂಲ್ಯವಾದ ಮಾತು, ಅದು ವಿಶ್ಲೇಷಣೆ ಮಾಡಿದಂತೆ ನಮಗೆ ಅರ್ಥ ಗೊತ್ತಾಗುತ್ತೆ. ಅರ್ಜುನ ತಂದೆ ಸಾಕ್ಷಾತ್ ತಂದೆ ಇಲ್ಲ, ಅರ್ಜುನ ತಂದೆ ಅಂತ ಪದ ಉಪಯೋಗಿಸ್ತಾರೆ. ಅದಕ್ಕೆ ಎರಡು ಕಾರಣ. ಒಂದು ಕಾರಣ, ತಂದೆಗೆ ತಂದೆ ಅಂತ ಕರಿತೇವೋ, ತಂದೆಗೆ ಆತ್ಮೀಯರಾಗಿ ಅದೇ ಹಂತದ ಜನಗಳಾಗಿದ್ದರೆ ಅವರನ್ನೂ ತಂದೆ ಅಂತ ಕರೀಬೇಕು ಅಂತ ಹೇಳ್ತಾರೆ. ಅವರನ್ನೂ ತಂದೆ ಅಂತ ಕರೀಬೇಕು. ಅನೇಕ ಜನ ಉಪಕಾರ ಮಾಡ್ತಾರಲ್ಲ, ಅವ್ರನ್ನ ತಂದೆ ಅಂತ ಕರಿಬೇಕು ಅಂತ ಶಾಸ್ತ್ರ ಹೇಳಿದೆ. ಜನಿತ್ ಯಾರು ಉಪನಯನ ಮಾಡ್ತಾರಲ್ಲ, ಅವ್ರನ್ನ ತಂದೆ ಅಂತ ಕರಿಬೇಕಂತ. ಅನ್ನದಾತ ಭಯತ್ರಾತ ಯಶ್ಚ ವಿದ್ಯಾಂ ಪ್ರಯಚ್ಛತಿ, ಅನ್ನವನ್ನು ಕೊಡೋನ್ನ ತಂದೆ ಅಂತ ಕರಿಬೇಕಂತ. ಕೆಟ್ಟೋ ಸರ್ತೆ ಲೋಕದೊಳಗೆ ಅನ್ನದಾತ ಅನ್ನೋ ಪದ ದೊಡ್ಡ ಮಾತದು, ಒಂದು ಅಪ್ಪ ಅಂತಾನೆ ಕರೆದ್ಬಿಟ್ಟು ಸಾಮಾನ್ಯ ಕರೆಯ ಪದ್ಧತಿ ಉಂಟು. ಆದ್ದರಿಂದ ಅಂಥ ಜನಗಳು ನನ್ನ ಪೂಜ್ಯರಾದ ಜನಗಳ ಸಾಲು ಸಾಲೇ ಇದರೋದಕ್ಕಿದೆ. ಇನ್ನೊಂದು ಅರ್ಥದೊಳಗೆ ಪಿತರಹ, ಪಿತರಹ ಅಂದರೆ ನನಗೆ ತಂದೆಗಳಾಗಬೇಕಾಗಿಲ್ಲ, ಆ ಸೇನೆಯೊಳಗೆ ತಂದೆ ಮಕ್ಕಳಿದ್ದಾರಲ್ಲ ಅವರವ್ರು ಹೊಡೆದಾಡ್ಕೊಳ್ತಾ ಇದ್ದಾರಲ್ಲ ಅದಕ್ಕೂ ಪಿತರಹ ಅಂತ ಮತ್ತೆ ಹೇಳಿದ. ಸಾಕ್ಷಾತ್ ತಂದೆ ಇಲ್ಲದೆ ಹೋದರೂ ಕೂಡ ಎರಡು ಕಾರಣಕ್ಕೆ ಹೇಳಿದ. ಪುತ್ರಾಹ, ತನ್ನ ಮಕ್ಕಳಿದ್ದಾರೆ, ಜೊತೆಗೆ ಅನೇಕ ಜನಗಳ ಮಕ್ಕಳು ಇದ್ದೇ ಇದ್ದಾರೆ ಅದರೊಳಗೆ. ಕೆಲವು ಕಡೆ ಮಕ್ಕಳು ತಂದೆ ಬೇರೆ ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಒಂದೇ ಕಡೆ ಇದ್ದರೂ ಕೂಡ ಅವರು ಸಾಯೋದು ನಿಶ್ಚಿತವಾಗಿ ಬಿಟ್ಟಿದೆ. ತಥೈವಚ ಪಿತಾಮಹಾಹ, ಪಿತಾಮಹರು ಇದ್ದಾರೆ. ಇಲ್ಲಿ ಭೀಷ್ಮರು ಭೀಷ್ಮರ ಸಮಕಾಲಿಕರಾದಂತಹ, ಮೊದಲೇ ಸೇರಿದ್ದೇನೆ ಹಿಂದೆ ಆಗಲೇ, ಸೋಮದತ್ತ ಮೊದಲಾದವರೆಲ್ಲ ಸೇರ್ತಾ ಇದ್ದಾರೆ. ಜೊತೆಗೆ ಶಶು ಮಾತುಲಾಹ, ಸೋದರ ಮಾವಂದರು ಶಲ್ಯ ಮೊದಲಾದವರೆಲ್ಲ ಇದ್ದಾರೆ. ಶಶುರಾಹ, ಹೆಣ್ಣು ಕೊಟ್ಟ ಮಾವಂದರಿದ್ದಾರೆ. ಆಮೇಲೆ ಪೌತ್ರಾಹ, ಮೊಮ್ಮಕ್ಕಳಿದ್ದಾರೆ. ಅನಂತರ ಬರತಕ್ಕಂಥವ್ರು ಶಾಲಾಹ, ಹೆಂಡತಿಯ ತಮ್ಮಂದಿರು ಮುಖ್ಯವಾಗಿ ಶಾಲಾ ಶಬ್ದವಾಚ್ಯರು, ಇನ್ ಜನರಲ್ ಬ್ರದರ್ ಆದರೂ ಆಯಿತು. ಶಾಲಾಹ ಸಂಬಂಧಿನಸ್ತಥ, ಇಂಥ ಜನಗಳಿದ್ದಾರೆ, ಇವರಿಗೆಲ್ಲ ನಾನು ರಾಜ್ಯ ಕೊಡಕ್ಕೆ ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾರೆ. ಇದೆಲ್ಲ ರಾಜ್ಯಕೋಶಾದಿಗಳೆಲ್ಲ ಇತರರಿಗೆ, ತನಗೇನು ಬೇಕು ಅಂದರೆ ನನಗೆ ಜ್ಞಾನ ಅಂತ ಹೇಳ್ತಾರೆ. ನನಗೆ ಜ್ಞಾನ, ಇದೆಲ್ಲ ಇತರರಿಗೋಸ್ಕರ. ಇವತ್ತು ಲೋಕದಲ್ಲಿ ಹಾಗಲ್ಲ, ಇವೆಲ್ಲ ತನಗೋಸ್ಕರ, ಜ್ಞಾನ ಬೇರೆಯವರಿಗೋಸ್ಕರ ಅಂತ ತಿಳ್ಕೊಂಡ್ಬಿಡ್ತಾನೆ ಮನುಷ್ಯ. ಅಂದರೆ ಉಪದೇಶ ಪರೋಪದೇಶೇ ಪಾಂಡಿತ್ಯಂ ಅಂತ ಹೇಳ್ತಾರಲ್ಲ ಹಾಗೆ, ಜ್ಞಾನ ಮತ್ತೊಬ್ಬರಿಗೆ, ಹಣಕಾಸು ನನಗೆ ಅಂತ ತಿಳ್ಕೊಂಡ್ರೆ ಅಲ್ಲ. ಅರ್ಜುನನ ಹಿರಿಮೆಯೇ ಹಿರಿಮೆ ಅದು. ಏನು ಭೌತಿಕ ವಸ್ತು ಇದ್ರೂ ಕೂಡ ಮತ್ತೊಬ್ಬರಿಗೆ ಕೊಟ್ಟು ಸಂತೋಷ ಪಡುತ್ತೇನೆ. ಆದರೆ ನನಗೆ ಬೇಕಾಗಿದ್ದು ಮಾತ್ರ ಶ್ರೇಯಸ್ಸೆ ಹೊರತು ಇದು ಯಾವುದೂ ಅಲ್ಲ. ಇದರ ಅರ್ಥ ಮಾಡಿಕೊಳ್ತಾ ಹೊರಟ್ರೆ ನಮ್ಮ ಜೀವನದ ಸಂಪಾದನೆ, ಪ್ರತಿ ತಿಂಗಳ ಸಂಪಾದನೆ ವಿನಿಯೋಗ ಹೇಗಾಗಬೇಕು, ಈ ಕ್ರಮದಲ್ಲಿ ವಿನಿಯೋಗ ಆಗಬೇಕು. ಆಚಾರ್ಯರು, ಪಿತೃಗಳು, ಮಕ್ಕಳು, ಪಿತಾಮಹರು, ಶಿಶುರರು, ಮಾತುಲರು, ಪೌತ್ರರು, ಕೊನೆಗೆ ಸಂಬಂಧಿಗಳು, ಈ ರೀತಿಯಲ್ಲಿ ವಿನಿಯೋಗವಾದರೆ ಸಾರ್ಥಕ. ಅರ್ಜುನನ ಮಾತು, ನನ್ನ ರಾಜ್ಯಕೋಶಗಳೆಲ್ಲ ನನಗಲ್ಲ ಮತ್ತೊಬ್ಬರಿಗೆ ಅಂತೇಳಿ ದುರ್ಯೋಧನ ಮಾತಾಡಿದ್ದ. ನೋಡಿದರೆ ಭೀಷ್ಮ ಇಲ್ಲಿ ಹೇಗಿದ್ದಾರೆ ಗೊತ್ತಾ, ದ್ರೋಣಾಚಾರ್ಯರೇ ಇವರೆಲ್ಲ ಎಂಥವರು ಗೊತ್ತಾ ಅಂತ ಹೇಳ್ತಾ ದುರ್ಯೋಧನ ಹೇಳ್ತಾನೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸವಿತಿಂಜಯ ಅಶ್ವತ್ಥಾಮಾ ವಿಕರ್ಣಶ್ಚ ಸೋಮದತ್ತಿ ತಥೈವ ಚ ಅನ್ನೇ ಚ ಬಹವಶೂರಾಹ ಮದರ್ಥೇ ತಕ್ತ ಜೀವಿತಾಹ. ಇದವನ ಮಾತು, ಇವರೆಲ್ಲ ನನಗೋಸ್ಕರ ಇದ್ದಾರೆ ಅಂತ ದುರ್ಯೋಧನ ತಿಳ್ಕೊಂಡಿದ್ದ. ಎಲ್ಲ ಜನರು ತನಗೋಸ್ಕರ, ಇದು ದುರ್ಯೋಧನ ದೃಷ್ಟಿಕೋನ. ಅರ್ಜುನ ಹಾಗಲ್ಲ, ನನದೆಲ್ಲ ಇರೋದು ಜನರಿಗೋಸ್ಕರ. ಅರ್ಜುನನದು ನಿಸ್ವಾರ್ಥವಾದ ಪ್ರವೃತ್ತಿ, ದುರ್ಯೋಧನದು ಸಂಪೂರ್ಣ ಸ್ವಾರ್ಥೀಯ ಪ್ರವೃತ್ತಿ. ಎಲ್ಲರೂ ತನಗೋಸ್ಕರ ಅಂತ ಅವನು ತಿಳ್ಕೊಂಡ್ರೆ ಮತ್ತೊಬ್ಬರ ಬೇರೆ ಜನರಿಗೋಸ್ಕರ ತಾನು ಬದುಕಿದ್ದೇನೆ, ಇದು ಅರ್ಜುನನ ವೈಶಿಷ್ಟ್ಯ. ಅದಕ್ಕೆ ನಿಸ್ವಾರ್ಥತೆ ಅರ್ಜುನನ ವೈಶಿಷ್ಟ್ಯ, ಪರಮಸ್ವಾರ್ಥತೆ ದುರ್ಯೋಧನನ ಒಂದು ಹೀನಾಯವಾದ ಗುಣ. ಇದು ಇದರ ಫಲ ನಮಗೆ ಗೊತ್ತೇ ಇದೆ. ಇದನ್ನು ನಿಸ್ವಾರ್ಥನಾಗಿದ್ದ ಅರ್ಜುನ ಗೆದ್ದ, ಸ್ವಾರ್ಥಿಯಾಗಿದ್ದ ದುರ್ಯೋಧನ ಸತ್ತೋದ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯದ ಈ ಒಂದು ಅಭ್ಯಾಸ ಇದ್ದವರಿಗೆ ಭಗವದ್ಗೀತೆಯ ಅರ್ಥವಾಗುತ್ತೆ. ಕೃಷ್ಣ ಮುಂದೆ ಕೂಡಬೇಕಾದ್ರೆ ಎಷ್ಟು ಅರ್ಹತೆ ಪಡೆದಿರಬೇಕು ಯೋಚನೆ ಮಾಡಿ. ಇಂಜಿನಿಯರಿಂಗ್ ಕಾಲೇಜ್ ಓಡಾಡ್ತಾನೆ ಅಂತ ಕೇಳಿಬಿಟ್ಟು ಎಂಟ್ರಿ ಸಿಕ್ಕಿದೆ ಅಂದ ಮೇಲೆ ಅವನು ಮಿನಿಮಮ್ PUC ಪಾಸಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಎಂಟ್ರೆನ್ಸ್ ಎಲ್ಲ ಮುಗಿಸಿರಲೇಬೇಕಲ್ಲ, ಸಾಧ್ಯ ಇಲ್ಲ ಅವನಿಗೀಗ. ಅಲ್ಲಿ ಸೀಟ್ ಸಿಕ್ಕಿ ಮತ್ತೆ PUC ಆಗಿದೆ ಅಂತ ಕೇಳಲೇಬಾರದು ಮತ್ತೆ ಅವನನ್ನು. MSc ಓದನ್ನು BSc ಪಾಸ್ ಮಾಡಿದ್ದಕ್ಕೆ ಏನು ಮಾಡಬೇಕು, ಅವನಿಗೆ ಅಡ್ಮಿಷನ್ ಸಿಗ್ತಾನೆ ಇರಲಿಲ್ಲ ಅವನಿಗೀಗ. ಕೃಷ್ಣದ ಮುಂದೆ ಕೂತಿದ್ದಾನೆ ಅರ್ಜುನ ಅಂದ ಮೇಲೆ ಯಾವ ಎತ್ತರವನ್ನು ತಲುಪಿದ್ದಾನಾಗಲೇ. ಇತ ನಿಸ್ವಾರ್ಥಿಯಾಗಿದ್ದಕ್ಕೆ ಭಗವಂತ ಜೊತೆಗೆ ಕೂತ, ಸ್ವಾರ್ಥಿಯಾಗಿದ್ದಕ್ಕೆ ದುರ್ಯೋಧನನಿಗೆ ಎದುರಿಗೆ ಕೂತ ಭಗವಂತ. ಭಗವಂತ ಎದುರಾದ ಸ್ವಾರ್ಥಿಗೆ, ಭಗವಂತ ಜೊತೆಗೂಡಿದ ನಿಸ್ವಾರ್ಥಿಗೆ. ಭಗವಂತ ನಮ್ಮ ಜೊತೆಗಿರಬೇಕು ಅಂತ ನಮ್ಗೆ ಅಪೇಕ್ಷೆ ಇದ್ರೆ ಸ್ವಾರ್ಥ ತ್ಯಾಗ ಮಾಡಬೇಕು. ಇಲ್ಲದೆ ಹೋದರೆ ಅವನಿಗೆ ಎದುರಾಗ್ತೇವೆ, ಎದುರಾದವರು ಬದುಕಲು ಸಾಧ್ಯವೇ ಇಲ್ಲ. ಮುಂದೆ ಹೇಳ್ತಾನೆ ಅರ್ಜುನ, ಅಷ್ಟೆಲ್ಲ ಮಾತಾಡ್ತೀಯಲ್ಲ ಅರ್ಜುನ, ನೀನು ಇವರನ್ನು ಕೊಲ್ಲದೆ ಹೋದರೆ ನೀನು ರಾಜ್ಯವೇ ಇಲ್ಲ, ಏನ್ ಮಾಡ್ತೀಯ? ರಾಜ್ಯವೇ ಇಲ್ಲ. ಅರ್ಜುನ ಹೇಳ್ತಾನೆ, ಉತ್ತರ ಕೊಡ್ತಾನೆ ಅದಕ್ಕೆ ಅರ್ಜುನ, ಆಯ್ತು ಬಿಡು, ಸುಮ್ಮನೆ ನಿಂತಿದ್ರೆ ಹೊಡಿ ಅಂತ ಹೇಳ್ತಿರಲಿಲ್ಲ, ಅವ್ರನ್ನ ಹೊಡಿಲಕ್ಕೆ ಬಂದಿದ್ದಾರಲ್ಲ, ಅದು ಹೊಡಿಬೇಕಾಗತ್ತಲ್ಲ. ಈಗ ನೀನು ಹೊಡಿದೆ ಹೋದರೆ ಅವರಂತೂ ಹೊಡಿತಾ ಇದ್ದಾರೆ, ನೀನೇನ್ ಮಾಡ್ತೀಯ? ಗೆಲ್ಲದೆ ಹೋದ್ರೆ ರಾಜ್ಯ ಇಲ್ಲ, ಅವಾಗೇನ್ ಮಾಡ್ತೀಯ? ಎರಡು ಪ್ರಶ್ನೆ ಬರಬಹುದು, ಕಷ್ಟ. ಅರ್ಜುನ ಉತ್ತರ ಕೊಡ್ತಾನೆ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತಾನೆ ಅರ್ಜುನ. ಅದೇ ಆತನ ಎಲ್ಲ ಪ್ರಶ್ನೆಗೆ ಆಮೇಲೆ ಭಗವಂತ ಉತ್ತರ ಕೊಡುತ್ತಾನೆ. ಏತಾನ್ನ ಹಂತು ಇಚ್ಛಾಮಿ ಜ್ಞಾತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತೆ. ಎಷ್ಟು ಸುಂದರವಾದ ಮಾತು. ಏತಾನ್ನ ಹಂತು ಇಚ್ಛಾಮಿ ಜ್ಞಾತೋಪಿ ಮಧುಸೂದನ, ಮಧುಸೂದನ ಮಧುವನ್ನು ಕೊಂದ ಕೃಷ್ಣ, ಏತಾನ್ ಇವರನ್ನ ನಾ ಹಂತು ಇಚ್ಛಾಮಿ ನಾನು ಕೊಲ್ಲಕ್ಕೆ ಇಷ್ಟಪಡೋದಿಲ್ಲ, ಇವರು ನಾನು ಕೊಲ್ಲಕ್ಕೆ ಇಷ್ಟಪಡ್ತಾ ಇಲ್ಲ. ಯಾತಕ್ಕೆ? ಅಲ್ಲ ಅರ್ಜುನ ಹೊಡಿತಾರಲ್ಲ ಅಂತ ಕೇಳಿದ್ರೆ, ಘತಃ ಅಪಿ, ಅವ್ರು ನನ್ನ ಬೇಕಾದ್ರೆ ಹೊಡಿಲಿ, ನಾನು ಅವ್ರ ಮೇಲೆ ನಾನು ಹೊಡೆಯೋದಿಲ್ಲ, ಅವರನ್ನ ಅವ್ರು ನನ್ನನ್ನು ಹೊಡೆಯಲಿ, ನಾನು ಅವ್ರನ್ನ ಹೊಡೆಯೋದಿಲ್ಲ. ಇದು ದೊಡ್ಡ ಧ್ಯೇಯ ಅಂದ್ರೆ ಸುಮ್ಮನೆ ಕೂತಾಗ ಹೊಡೆಯೋದಿಲ್ಲ ಅಲ್ಲ. ಎಷ್ಟೋ ಜನ ತೀರ ಕೈಲಾಗದವರು ಕೂಡ ಹೊಡೆಯಲಿಕ್ಕೆ ಬಂದ ಕೈ ಅಡ್ಡ ತರ್ತಾನೆ, ಯಾಕಂದ್ರೆ ಆತ್ಮರಕ್ಷಣೆ ಬೇಕಾಗುತ್ತೆ. ಅರ್ಜುನ ಅದನ್ನು ಮೀರಿಬಿಡ್ತಾನೆ, ಈಗ ಅವ್ರನ್ನ ನಾನು ಹೊಡೆಯೋದಿಲ್ಲ, ಸುಮ್ಮನೆ ಇದ್ರೆ ಹೊಡೆಯೋದಿಲ್ಲ ಅಲ್ಲ, ನನ್ನವ್ರು ಹೊಡಿಲಕ್ಕೆ ಬಂದು ನಾನು ಹೊಡೆಯೋದಿಲ್ಲ. ಯಾತಕ್ಕೆ? ನನಗೆ ಶ್ರೇಯಸ್ಸಾಗೋದಿಲ್ಲ. ಅದರಿಂದ ಸದಾ ಶ್ರೇಯಸ್ಸಿನ ಪರಿಕಲ್ಪನೆ ಅರ್ಜುನನ್ನು ಕೂತಿದೆ. ನಾವು ಏನೇ ಕೆಲಸ ಮಾಡಕ್ಕೂ ಶ್ರೇಯಸ್ಸಾಗುತ್ತಾ ಅಂತ ಪ್ರಶ್ನೆ ಹಾಕೊಂಡ ತಕ್ಷಣ ಅರ್ಜುನ ನಮ್ಮ ಕಣ್ಮುಂದೆ ನಿಂತು ಬಿಡ್ತಾನೆ. ಆತ ನಿಂತಷ್ಟ ಕೃಷ್ಣ ಮುಂದೆ ಕೂತು ಬಿಡ್ತಾನೆ, ಆತ ಕೂತಷ್ಟು ಭಗವದ್ಗೀತೆ ನಮ್ಮ ಕಿವಿ ಬಿದ್ದೇ ಬಿಡುತ್ತೆ. ಹೀಗೆ ಅದರ ಸಂಬಂಧವು ಅಲ್ಲ. ಹೋಗ್ಲಿ ಬಿಡು, ಅವರು ಕೊಲ್ತಾರೆ ಆದರೂ ಹೊಡಿತೀನಿ ಅಂತ ಹೇಳ್ತೀಯ, ನೀನು ರಾಜ್ಯ ಸಿಗೋದಿಲ್ಲ, ಏನ್ ಮಾಡ್ತೀಯ ಹಾಗಿದ್ರೆ? ಅರ್ಜುನ ಹೇಳ್ತಾನೆ, ಕೃಷ್ಣ ಇವ್ರನ್ನ ಕೊಂದರೆ ರಾಜ್ಯ ಸಿಗುತ್ತೆ ಅನ್ನೋದಾದರೆ, ಇವರನ್ನ ಕೊಂದು ರಾಜ್ಯ ಪಡಿಬೇಕು ಅಂತಾಗೋದಾದರೆ, ನಾನು ಕೊಲ್ತೀನಿ ಅಂತ ತಿಳ್ಕೊಳ್ಳೋದಾದರೆ ಸಾಧ್ಯ ಇಲ್ಲ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಹೋ, ಇವ್ರನ್ನ ಕೊಂದರೆ ನನಗೆ ರಾಜ್ಯ ಸಿಗುತ್ತೆ ಅಂತ ಹೇಳೋದಾದರೆ ಆಗಲೂ ನಾನು ಕೊಲ್ಲೋದಿಲ್ಲ. ಈ ಭೂಲೋಕದ ರಾಜ್ಯ ಅಲ್ಲ, ತ್ರೈಲೋಕ್ಯ ರಾಜ್ಯ, ಮೂರು ಲೋಕದ ರಾಜ್ಯ ನಿನಗೆ ಸಿಗುತ್ತೆ ಅರ್ಜುನ, ಕೊಲ್ಲು ಅಂದ್ರೂ ನಾನು ಇವ್ರನ್ನ ಕೊಲ್ಲೋದಿಲ್ಲ ಅಂತ ಹೇಳಿದ್ದ. ತ್ಯಾಗದ ಪರಾಕಾಷ್ಠೆ ಇದು ಒಂದು. ಮನುಷ್ಯ ಇವತ್ತು ಲಂಚ ಎಷ್ಟಕ್ಕೆ ತಗೋತಾನೆ ಗೊತ್ತೇನು, ಸಣ್ಣ ಪುಟ್ಟದ್ದು ಗೊತ್ತು ತಗೊಂಡು ಬಿಡ್ತಾನಪ್ಪ. ಭ್ರಷ್ಟಾಚಾರವನ್ನ ಸಣ್ಣ ಪುಟ್ಟ ಫಲಕ್ಕೆ ತಗೊಳ್ತಾನೆ. ಅರ್ಜುನ ಎಷ್ಟು ಮೇಲೆ ಹೋಗಿದ್ದಾನೆ ಅಂದರೆ, ನನಗೆ ಮೂರು ಲೋಕದ ರಾಜ್ಯವನ್ನು ಕೊಟ್ಟರು ಕೂಡ ನಾನು ಇವ್ರನ್ನ ಕೊಲ್ಲಕ್ಕೆ ತಯಾರಿಲ್ಲ ಅಂತ ಹೇಳ್ತಾನೆ. ಕೆಲವು ಹೇಳ್ತಾ ಪ್ರಾಣ ಹೋದು ಸುಳ್ಳು ಹೇಳೋದಿಲ್ಲ ಅಂತ ಆ ರೀತಿಯಲ್ಲಿ ಹೇಳ್ತಾನೆ. ಇನ್ನು ಮಹೀಕೃತೆ, ಯುದ್ಧದಲ್ಲಿ ನಾವು ಗೆದ್ದರೆ ಸಿಗೋದೇನು, ಬರೀ ಭೂಮಿಯಷ್ಟೇ. ನಾನು ಎಲ್ಲಿದ್ದೇನೆ ಗೊತ್ತಾಗುತ್ತೆ ಕೃಷ್ಣ, ಈ ಭೂಮಿಯಲ್ಲ, ಸ್ವರ್ಗ ಮರ್ತ್ಯ ಪಾತಾಳ, ಮೂರು ಲೋಕಗಳು ಸಿಗೋದಾದ್ರೂ ಕೂಡ ನಾನು ಇವ್ರನ್ನ ಕೊಲ್ಲೋದಿಲ್ಲ. ದೀಕ್ಷೆ ಅಂದ್ರೆ ಕೆಲವರು ಇರ್ತಾರೆ, ಆಗೋದಿಲ್ಲರಿ ಕೆಲಸ ಅಂದು ಬಿಡ್ತಾನೆ, ಸ್ವಲ್ಪ ನೋಟ್ ತೆಗೆದ ತಕ್ಷಣ ಆಮೇಲೆ ಮಾತಾಡೋಣ ಅಂತ ಹೇಳಿರ್ತಾನೆ. ಇನ್ನು ಸ್ವಲ್ಪ ಕೊಟ್ಟ ತಕ್ಷಣ ಒಳಗೆ ಹೋಗೋಣ ಅಂತ ಕರೀತಾರೆ, ಕೆಲಸ ಮುಗಿದೋಯ್ತು. ಈ ಒಳಗೆ ಹೋಗಿ ಕೆಲಸನೇ ಮಾಡ್ತಾರೆ, ಕೊನೆಗೆ ಪೂರ್ತಿ ಒಳಗೆ ಬಿಹೈಂಡ್ ದಿ ಬಾರ್ಸ್ ಆಗ್ಬೇಕಂತ ಕೆಲಸ ಮಾಡಿಬಿಡ್ತಾರೆ. ಅಂದ್ರೆ ಮೊದಲು ಆಗೋದಿಲ್ಲ ಅಂತ ಹೇಳಿದ್ದನ್ನ ಕಾಸು ಬಿಚ್ಚಕ್ಕೆ ಶುರು ಮಾಡಿದ ತಕ್ಷಣ ಮಾಡಿಬಿಡ್ತಾನೆ. ಅರ್ಜುನ ಯಾವ ಮಟ್ಟಕ್ಕೆ ಹೋಗ್ತಾನೆ, ನಾನು ಮೂರು ಲೋಕದ ರಾಜ್ಯವನ್ನು ಕೊಟ್ಟರು ಕೂಡ ನಾನು ಇದಕ್ಕೆ ತಯಾರಿಲ್ಲ, ಈ ಭೂಮಿಗೋಸ್ಕರ ಮಾಡ್ತೇನೆ ಇನ್ನ ಅನ್ನೋ ಪದ ಹೇಳಬೇಕಾದ್ರೆ ಆತ ನಿಜವಾದ ವೈರಾಗ್ಯ ಹೃತ್ಪೂರ್ವಕವಾದ ವೈರಾಗ್ಯ, ಪೂರ್ಣ ಪ್ರಮಾಣದ ವೈರಾಗ್ಯ. ಆದ್ರಿಂದ ಪೂರ್ಣನಾದ ಭಗವಂತ ಆತನನ್ನ ಶಿಕ್ಷಿಸ್ತಾ ಇದ್ದಾನೆ, ಉಪದೇಶವನ್ನು ಮಾಡ್ತಾ ಇದ್ದಾನೆ. ಏತಾನ್ನ ಹಂತುಮಿಚ್ಛಾಮಿ ಘಾತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಹೋ ಕಿನ್ನು ಮಹೀಕೃತೆ. ಎಂದೂ ಈ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ. ಈ ಮನಸ್ಸಿನಲ್ಲಿ ಎಲ್ಲ ಭಾವನೆ ಬೆಳೆಸ್ಕೊಳ್ತಾ ಹೋಗುದು. ದುರ್ಯೋಧನ ದ್ಯೂತವನ್ನು ಆಡಿದ, ಯಾತಕ್ಕೋಸ್ಕರ, ಪಾಂಡವರ ರಾಜ್ಯಕ್ಕೋಸ್ಕರ ದ್ಯೂತವನ್ನು ಆಡಿದ. ಆದರೆ ಅರ್ಜುನ ದ್ಯೂತ ಆಡೋದಲ್ಲ, ಯುದ್ಧ ಮಾಡಲಿಕ್ಕೆ ತಯಾರಿಲ್ಲ. ಎಷ್ಟು ಎಂತ ಎಷ್ಟು ವ್ಯತ್ಯಾಸದ ಯೋಚನೆ ಮಾಡಿ, ಪಾಂಡವರ ರಾಜ್ಯವನ್ನು ದುರ್ಯೋಧನ ಮೋಸದಿಂದ ದ್ಯೂತ ಮಾಡಿ ಕಿತ್ಕೊಂಡ, ಅದೇನು ಎಷ್ಟು ಅನ್ಯಾಯ ಅಂತ ಎಲ್ಲರೂ ಹೇಳ್ತಾರೆ, ಗೊತ್ತಿಲ್ಲ ಅಂತಲ್ಲ, ಮತ್ತೆ ಪ್ರತಿಯೊಬ್ಬರು ಹೇಳ್ತಾರೆ ತಪ್ಪು 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 ಅಂತ ಹೇಳಿದ್ರು ಕೂಡ ನನ್ನ ರಾಜ್ಯ ಬೇಕು ಅಂತ ಹೇಳಿಬಿಟ್ಟು ಮೋಸ ಮಾಡಿಯೇ ಬಿಡ್ತಾರೆ. ಅಂದರೆ ಮಾಡಬ ಗುರಿ ಕೆಟ್ಟದ್ದು, ಹಿಡಿದ ದಾರಿನೂ ಕೆಟ್ಟದ್ದು. ಅರ್ಜುನನಿಗೆ ಹಾಗಲ್ಲ, ಯುದ್ಧ ಮತ್ತು ಕ್ಷತ್ರಿಯರಿಗೆ ಕೆಟ್ಟ ದಾರಿ ಅಲ್ಲ, ಸರಿಯಾದ ದಾರಿಯವರಿಗೆ. ಕ್ಷತ್ರಿಯನಿಗಿರತಕ್ಕಂಥ ಜಯದ ಮಾರ್ಗವೇ ಯುದ್ಧ. ಅರ್ಜುನ ಹೇಳ್ತಾನೆ ಈ ಮಾರ್ಗವೂ ನನಗೆ ಬೇಕಿಲ್ಲ, ಈ ಒಂದು ಮತ್ತೊಬ್ಬರ ರಾಜ್ಯವನ್ನು ಅಥವಾ ಬರೀ ಹಣಕಾಸುಗಳನ್ನು. ಇನ್ನೂ ಆಶ್ಚರ್ಯ, ಪಾಂಡವರ ರಾಜ್ಯವನ್ನು ದುರ್ಯೋಧನ ತಾನು ತಗೊಳ್ಳೋ ಕೊಟ್ಟಿದ್ದಾನೆ. ಅರ್ಜುನ ತನ್ನ ರಾಜ್ಯ ವಾಪಸ್ ತಗೋಬೇಕಾಗಿದೆ ಅಷ್ಟೇ, ಅದಕ್ಕೂ ಅವನು ತಯಾರಿಲ್ಲ. ಎಷ್ಟು ದೊಡ್ಡವನವನು, ತನ್ನ ರಾಜ್ಯವನ್ನು ತಾನು ತಗೊಳ್ಳೋದಕ್ಕೂ ಕೂಡ ಅರ್ಜುನ ಅಷ್ಟು ಧರ್ಮ ಸೂಕ್ಷ್ಮವನ್ನು ಯೋಚನೆ ಮಾಡ್ತಾ ಇದ್ದ. ಇಂಥ ಧರ್ಮ ಪ್ರಜ್ಞೆ ಇದ್ದಿದ್ದಕ್ಕೇನೆ ಅರ್ಜುನನಿಗೆ ಎಂಥ ಹಿರಿಮೆ ಕೊಡ್ತಾನೆ ಭಗವಂತ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾ ನೀತಿರ್ಮತಿರ್ಮಮ. ಭಗವದ್ಗೀತೆಯಲ್ಲಿ ಇಬ್ಬರು ಕಣ್ಮಂದಿ ಅಂತ ಬಿಡ್ತಾರೆ, ಹೇಳಿದ ಕೃಷ್ಣ ಕೇಳಿದ ಅರ್ಜುನ, ಇಬ್ಬರು ಇದ್ದಲ್ಲಿ ಜಯ ಅಂತ ಅದಕ್ಕೆ ಅರ್ಥ. ಹೇಳಿದವನು ಕೃಷ್ಣ, ಕೇಳಿದವನು ಅರ್ಜುನ, ಇಬ್ಬರು ಇದ್ರು ನಮಗೆ ಜಯ ಖಚಿತ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಅರ್ಜುನನ ಕ್ಯಾರೆಕ್ಟರ್ ಸ್ಕೆಚ್ಗೆಲ್ಲ ಬಂದ ಮಾತಿ ಇದು. ಆತ ಇವತ್ತಾಡೋದಲ್ಲ, ಜೀವನ ಪೂರ್ತಿ ಹಾಗೆ ನಡ್ಕೊಂಡಿದ್ದಾನೆ ಪುಣ್ಯಾತ್ಮ. ಎಂಥ ಕೆಲಸಕ್ಕೆ ಕೈಬಿಟ್ಟವನಲ್ಲ. ಅವನ ಕಥೆ ಕೇಳಬೇಕು, ನಾವು ವನಪರ್ವದೊಳಗೆ ಬರುತ್ತೆ. ಸ್ವರ್ಗಕ್ಕೆ ಹೋಗಿದ್ದಾನೆ ಪಾಪ, ಉಳಿದವರು ಸ್ವರ್ಗಕ್ಕೆ ಹೋಗಿದ್ದಾರೆ, ಸತ್ತೋಗಿದ್ದಾರೆ ಅಂತ ಅರ್ಥ. ಸ್ವರ್ಗಸ್ಥರಾದ್ರೂ ಸತ್ತೋದ್ರು ಅಂತ ಅರ್ಥ. ಅರ್ಜುನ ಹಾಗಲ್ಲ, ಆತಿಥ್ಯವನ್ನು ಒಪ್ಪಿಕೊಂಡು ಆ ಸ್ವರ್ಗಕ್ಕೆ ಹೊರಟಿದ್ದಾನೆ. ಸ್ವತಃ ಇಂದ್ರದೇವರು ತಮ್ಮ ರಥವನ್ನು ಕಳಿಸಿ ಮಾತಲಿಯ ಸಮೇತವಾಗಿ, ಮಾತಲಿ ಡ್ರೈವರ್ ರಥಕ್ಕೆ, ಈತ ರಥ ಸಮೇತ ಬಂದಿದ್ದಾನೆ. ಅರ್ಜುನ ಸ್ವರ್ಗಕ್ಕೆ ಹೋಗಿದ್ದಾನೆ, ಅಲ್ಲಿ ಇಂದ್ರದೇವರು ಆತಿಥ್ಯವನ್ನು ಮಾಡಿದ್ದಾರೆ. ಅಪೂರ್ವವಾದಂತಹ ಸ್ವಾಗತ ಅರ್ಜುನನಿಗೆ. ತನ್ನ ಪಕ್ಕದಲ್ಲಿ ಕೂಡಿಸಿಕೊಂಡಿರುತ್ತೆ ಸ್ವರ್ಗಲೋಕದೊಳಗೆ ಇಂದ್ರದೇವರು ತನ್ನ ಪಕ್ಕದಲ್ಲೇ ಕೂಡಿಸಿಕೊಂಡಿದ್ದಾರೆ. ಅದು ಮೂಲ ರೂಪ ಆಯ್ತು ಅವತಾರ, ವೈಭವನೇ ವೈಭವ. ಇಡೀ ಜನ ಸ್ವರ್ಗದ ಜನ ಆಶ್ಚರ್ಯ ಪಡಬೇಕು. ಒಂದು ಕಾಲ ಬಂತು, ಒಂದು ದಿವಸ ಉರ್ವಶಿಯ ನರ್ತನ ಇತ್ತು ಸಭೆಯೊಳಗೆ, ಉರ್ವಶಿಯ ನರ್ತನ. ಅರ್ಜುನ ನೋಡ್ತಾ ಇದ್ದ ನರ್ತನವನ್ನು, ಇಂದ್ರದೇವರು ಅರ್ಜುನ ನೋಡ್ತಾ ಇದ್ದಾರೆ. ಅರ್ಜುನ ಉರ್ವಶಿಯನ್ನು ನೋಡ್ತಾ ಇದ್ದಾನೆ, ಅರ್ಜುನನ ಇಂದ್ರದೇವರು ನೋಡ್ತಾ ಇದ್ದಾರೆ. ನರ್ತನ ಮುಗಿದೋಯ್ತು, ಇಂದ್ರದೇವರು ಉರ್ವಶಿಯನ್ನು ಕರೆದ್ರಂತೆ, ನೋಡು ಉರ್ವಶಿ, ಈ ನರ್ತನದ ಕಾಲಕ್ಕೆ ಅರ್ಜುನ ನಿನ್ನ ಕಡೆ ತುಂಬ ಗಮನ ಕೊಟ್ಟು ನೋಡ್ತಾ ಇದ್ದ, ಬಹುಶಃ ನಿನ್ನ ಮೇಲೆ ಅವನಿಗೆ ಮನಸ್ಸು ಬಂದಿರಬೇಕು, ನೀನು ಅವನ ಹತ್ರ ಹೋಗು ಅಂತ ಕಳಿಸಿಬಿಟ್ರೆ. ಕತೆ ನಾವು ಕೇಳಿದ್ದೇವೆ ಇದನ್ನು. ಅರ್ಜುನನ ಬಳಿಗೆ ಉರ್ವಶಿ ಹೊರಟೇ ಬಿಟ್ಲು. ಅರ್ಜುನ ನೋಡಿದ, ಉರ್ವಶಿ ಬಂದ ತಕ್ಷಣ ನೋಡ್ತಾನೆ ನಿಜವಾದ ಅರ್ಥದೊಳಗೆ ಉರ್ವಶಿ ಬರತಕ್ಕಂಥ ಪರಿಕಲ್ಪನೆಯೇ ಭಾರಿ ಜನಕ್ಕೆಲ್ಲ ವಿಚಿತ್ರ ಭಾವನೆ ಹುಟ್ಟಿಸ್ತಕ್ಕಂಥ ಸಮಯ ಅದು. ಅರ್ಜುನ ನೋಡಿದನಂತೆ, ತಕ್ಷಣ ಎದ್ದನಂತೆ, ಗೌರವದಿಂದ ನಮಸ್ಕಾರ ಮಾಡಿ ಕರೀತಾ ಇದ್ದಾನೆ, ಬಾರಮ್ಮ ಅಂತ ಕರೆದನಂತೆ. ಆಶ್ಚರ್ಯವೇ ಆಶ್ಚರ್ಯ ಅವಳಿಗೆ, ಅರ್ಜುನ ನಾನು ಯಾತಕ್ಕೆ ಬಂದಿದ್ದೇನೆ ಗೊತ್ತಾ ಅಂತ ಹೇಳುತ್ತಾಳೆ. ಯಾತಕ್ಕೆ ಅಂತ ಕೇಳ್ತಾರೆ. ನಾನು ನಿನ್ನನ್ನು ಮೆಚ್ಚಿ ಬಂದಿದ್ದೇನೆ, ನಾನು ಇಂದ್ರನಿಂದ ಕಳಿಸಲ್ಪಟ್ಟು ಬಂದಿದ್ದೇನೆ, ನಾನು ನಿನ್ನ ವಸ್ತುವಾಗಿದ್ದೇನೆ, ಸ್ವೀಕಾರ ಮಾಡು ಅಂತ ಹೇಳಿದ್ದ. ಪ್ರಾಯ ಜಗತ್ತಿನೊಳಗೆ ಅರ್ಜುನನಂತೆ ಉರ್ವಶಿಯಿಂದ ಬಿಡುಗಡೆ ಹೊಂದಿದವನು ಮತ್ತೊಮ್ಮೆ ಸಿಗಲು ಸಾಧ್ಯವೇ ಇಲ್ಲ. ಅರ್ಜುನನ ದೊಡ್ಡ ದಾಖಲೆಯ ಮಹಾವೀರ ಅರ್ಜುನ. ಅರ್ಜುನ ಹೇಳ್ತಾನಮ್ಮ, ನಾನು ಖಂಡಿತ ನಿನ್ನನ್ನು ತಾಯಿಯನ್ನಾಗಿ ಕಾಣ್ತಾ ಇದ್ದೇನೆ ಹೊರತು ಒಬ್ಬ ಭೋಗವಸ್ತುವನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟಂತೆ ಅರ್ಜುನ. ಅವಳಿ ಪರಮಾಶ್ಚರ್ಯ, ಅವಳ ಅನುಭವದಲ್ಲಿ ಎಂದೂ ಇಂಥ ವ್ಯಕ್ತಿ ಸಿಕ್ಕಿರಲಿಲ್ಲ ಅಂತಾನೆ ಅರ್ಜುನ. ನಾನು ಒಲಿದು ಬರಲಿಕ್ಕೆ ಜನ ಕಾಯ್ತಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ, ತುಂಬಾ ಜನ ಸ್ವರ್ಗದ ಕನಸು ಕಾಣೋದೇ ನನಗೋಸ್ಕರ, ಅಂತ ಹೊತ್ತು ನಾನಾಗಿ ನಿನ್ನ ಬಳಿಗೆ ಬಂದಿದ್ದೇನೆ, ನಾನು ಸ್ವೀಕಾರ ಮಾಡೋಂತ ಕೇಳಿದ್ರೆ ಹೇಳ್ತಾನಮ್ಮ, ಖಂಡಿತವಾಗಿ ನಾನು ಸ್ವೀಕಾರ ಮಾಡೋದಿಲ್ಲ, ನೀ ನನ್ನ ತಾಯಿ ಅಂತ ಹೇಳ್ತಾನೆ. ನಿಜವಾದ ಪರಸ್ತ್ರೀಯರನ್ನು ಹೇಗೆ ಕಾಣಬೇಕು ಅಂತ ಹೇಳೋದಕ್ಕೆ ಅರ್ಜುನ ದೊಡ್ಡ ಮಾತಿತ್ತು ಬಂತು, ನೀ ನನ್ನ ತಾಯಿ ಅಂತ ಹೇಳಿದನು. ಮಹಾಭಾರತ ಸಂದೇಶ ಅದು. ಮಾತೃವತ್ ಪರದಾರಾಣಿ ಪರದ್ರವ್ಯಾಣಿ ಲೋಷ್ಠವತ್ ಆತ್ಮವತ್ ಸರ್ವಭೂತಾನಿ ಯಹ್ ಪಶ್ಯತಿ ಸಪಶ್ಯತಿ. ಮಹಾಭಾರತದ್ದೇ ಮಾತಿತ್ತು. ಪರಸ್ತ್ರೀಯರನ್ನ ತಾಯಿಯಂತೆ, ಪರವಸ್ತುಗಳನ್ನು ಮಣ್ಣಿನ ಹೆಂಟೆಯಂತೆ, ಮತ್ತು ಎಲ್ಲ ಪ್ರಾಣಿಗಳನ್ನು ತನ್ನಂತೆ, ಯಾವನು ಕಾಣ್ತಾನಲ್ಲ ಅವನು ಜಗತ್ತಿನಲ್ಲಿ ತತ್ವಜ್ಞಾನಿ ಅಂದರೆ ಅವನೇ ಅಂತ ಕರೀತಾರೆ ಅರ್ಜುನ. ಈ ಮಾತಾಡಿದ್ದೇನೆ ಅಮ್ಮ ನೀನು ಪರಸ್ತ್ರೀ, ಅದಕ್ಕೆ ನನ್ನ ತಾಯಿ, ಜೊತೆಗೆ ನನ್ನ ತಾಯಿ ನಿಜವಾಗಲೂ ಹೌದು ಅಂತ ಹೇಳಿಬಿಡ್ತಾನೆ. ಅದು ಹೇಗೆ ಅಂತ ಕೇಳಿದ ಸಂಬಂಧ ಹೇಳ್ತಾ ಬರ್ತಾನೆ ಅರ್ಜುನ. ನೀನು ಮುರುವಸಿ, ನೀನು ಪುರೂರವಸ್ಸಿನಿಂದ ಸಂತಾನವನ್ನು ಪಡೆದೆ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್. ಶಶಾಂಕ ಪುತ್ರಾತ್ ಅಭವತ್ ಪುರೂರವಾಹ ತಸ್ಯಾಯುರಾಯೋ ನಹುಷೋಯ ಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಪುರೂರವಸ್ಸನ ಮಗ ಆಯು, ಆಯುನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಗೆ 5 ಜನ ಮಕ್ಕಳು, ಅದು ಕೊನೆಯವನೇ ಪುರು. ಆ ವಂಶದಲ್ಲಿ ನಾವು ಬಂದಿರೋದು. ಸರಿ, ನಾನೆಲ್ಲಿ ಬಂದೆ ಅಂತ ಪುರುವಸಿ ಕೇಳಿದರೆ, ನೀನು ಪುರೂರವಸ್ಸಿನಿಂದ ಆಯುವನ್ನ ಮಗನನ್ನಾಗಿ ಪಡೆದೆ. ಆಯುವಿನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಕೊನೆಯ ಮಗ ಪುರು. ಆ ವಂಶದಲ್ಲಿ ಬಂದವರು ನಾವು. ನೀ ನನ್ನ ತಾಯಿ, ನನ್ನ ವಂಶದ ತಾಯಿ ಅಂತ ಹೇಳ್ತಾರೆ. ನನ್ನ ವಂಶದ ತಾಯಿನಿ ಅಂದ ಮೇಲೆ ನಿನ್ನನ್ನು ಎಷ್ಟು ಪೂಜ್ಯ ಭಾವನೆಯಿಂದ ನೋಡ್ತೇನೆ ಗೊತ್ತಾ ಅಂತ ಹೇಳಿಬಿಟ್ಲೆ. ಪುರುವಸಿಗೆ ಪರಮಾಶ್ಚರ್ಯ, ಅರ್ಜುನ ಇಲ್ಲಿ ಸಂಬಂಧ ಎಲ್ಲ ಕೇಳಬೇಕಾಗಿಲ್ಲ ಅಂತ ಹೇಳಿಬಿಟ್ಲೆ. ಸ್ವರ್ಗಲೋಕದಲ್ಲಿ ನನ್ನನ್ನು ಬಯಸಿ ಬಂದವರಿಗೆ ಸಂಬಂಧದ ಪ್ರಶ್ನೆಯೇ ಇಲ್ಲ, ನನ್ನ ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಅಮ್ಮ ತಿಳಿಗೇಡಿಗಳು ಹಾಗೆ ಮಾಡಬಹುದು, ನಾನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟೆ. ನನ್ನ ತಾಯಿಯನ್ನ ನೋಡ್ತಾ ಇದ್ದೇನೆ ಅರ್ಜುನ. ಸಿಟ್ಟು ಬರ್ತಾ ಇದೆ, ಉರ್ವಶಿ ಕೋಪ ಬರ್ತಾ ಇದೆ. ತಮಾಷೆ, ಭೂಲೋಕದ ಇವನಿಗೆ ಶಾಂತಿ, ಸ್ವರ್ಗಲೋಕದ ಅವಳಿಗೆ ಕೋಪ, ಪೂರ್ತಿ ಎಕ್ಸ್ಚೇಂಜ್ ಆಗ್ತಾ ಇದೆ. ಭಾರಿ ನಿರಾಸೆ ಆಯ್ತು ಅಂತ ಅವಳಿಗೆ. ಅರ್ಜುನ, ನನ್ನ ಸ್ವೀಕಾರ ಮಾಡ್ತೀಯೋ ಇಲ್ಲೋ, ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾನೆ ಅರ್ಜುನ. ಹಾಗಿದ್ರೆ ತುಂಬಿದ ಸಭೆಯಲ್ಲಿ ನನ್ನ ಕಡೆಗೆ ಹಾಗೆ ಬಿಟ್ಟು ಕಣ್ಣಲ್ಲಿ ಯಾಕೆ ನೋಡ್ತಾ ಇದ್ದೆ ಅಂತ ಕೇಳಿಲ್ಲಂತೆ. ನೇರ ಪ್ರಶ್ನೆ ಮಾಡೇ ಬಿಡ್ತಾಳೆ, ನನ್ನ ಕಡೆ ಯಾಕೆ ನೋಡ್ತಾ ಇದ್ದೆ ನರ್ತನ ಮಾಡಬೇಕಾದ್ರೆ. ತಕ್ಷಣ ಅರ್ಜುನ ಹೇಳಿದನಂತ, ಅಮ್ಮ ನಿನ್ನ ಕಡೆ ನೋಡ್ತಾ ಇದ್ದೆ, ಹೌದು ನಾನು ಸರಿಯಾಗಿ ನೋಡಿರಬೇಕು ನಿನ್ನಾಗ ಅಂತ ಹೇಳ್ತಾನೆ. ಸರಿಯಾಗಿ ನೋಡಿರಬೇಕು, ನಿನ್ನ ಯಾತಕ್ಕೆ ನೋಡ್ತಾ ಇದ್ದೆ ಗೊತ್ತಾ, ನನ್ನ ವಂಶದ ತಾಯಿ ಅಂತ ನಿನ್ನ ಬಗ್ಗೆ ಕೇಳಿದ್ದೆ, ನಿನ್ನ ಕಣ್ಣಾರೆ ಕಂಡ ಯೋಗ ಬಂತಲ್ಲ ಅದಕ್ಕೆ ನೋಡ್ತಾ ಇದ್ದೆ ಹೊರತು ನಾನು ನಿನ್ನ ಬೇರೆ ರೀತಿ ನೋಡಲಿಲ್ಲ ಅಂತ ಹೇಳಿಬಿಟ್ಟೆ. ಈ ಮಟ್ಟದ ಒಂದು ಹಿರಿಮೆ ಸಾಧಿಸಲಿಕ್ಕೆ ಎಷ್ಟು ದೊಡ್ಡ ವ್ಯಕ್ತಿಯಾಗಿರ್ಬೇಕು ಅರ್ಜುನ. ಸಾಮಾನ್ಯವಾಗಿ ಮನುಷ್ಯ ಯಾವುದೋ ಕಾರಣಕ್ಕೆ ಚಾರಿತ್ರ ಕಳ್ಕೊಂಡು ಬಿಡ್ತಾನೆ, ಆದರೆ ಉರ್ವಶಿಯಂತಹ ತ್ರಿಲೋಕ ಸುಂದರಿ ಎದುರಿಬನೆ ನಿಂತರೆ ಅವನ ಮನಸ್ಸಿಗೆ ಏನು ವಿಕಾರ ಉಂಟಾಗಲೇ ಇಲ್ಲ. ಅವಳಿಗೆ ಒಂದು ಕೋಪ, ಇವನಿಗೆ ಏನೂ ಇಲ್ಲ. ಕೊನೆಗೆ ಅಂದನಂತೆ, ನೀನು ನನ್ನ ತಾಯಿ, ನೀನು ನಮಸ್ಕಾರ ಮಾಡ್ತೇನೆ, ದಯವಿಟ್ಟು ನೀನು ಹೊರಟು ಹೋಗು ಅಂತ ಹೇಳಿಬಿಟ್ಟು. ಅರ್ಜುನ ಕೊನೆಯ ಬಾರಿ ಹೇಳ್ತಾನೆ, ಸ್ವೀಕಾರ ಮಾಡ್ತೀವಲ್ಲ ನೀನೀಗ, ನಾನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಮತ್ತೆ ಕೇಳ್ತಾಳೆ, ಕೋಪಗೊಂಡು ಕೇಳ್ತಾಳೆ. ಅರ್ಜುನ ಗಾಬರಿ ಆಗೋದೇ ಇಲ್ಲ, ಒಂದೇ ಮಾತನ್ನಾಡ್ತಾನೆ. ಕೊನೆಗೊಳು ಹೇಳಿಲ್ಲಂತೆ, ನೋಡು ಅರ್ಜುನ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ, ನೀನು ಶಾಪವನ್ನೇ ಕೊಡ್ತೇನೆ. ಅರ್ಜುನ ಆಗಲೂ ಗಾಬರಿ ಆಗೋದಿಲ್ಲ, ಬೇಕಾದ್ರೂ ಕೊಡು ಅಂತ ಹೇಳಿಬಿಟ್ಟಂತೆ. ಅದು ಎಂಥ ಶಾಪ ಗೊತ್ತೇನು, ಪ್ರಾಯ ಅಂತ ಶಾಪದ ಯೋಚನೆ ಕೂಡ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಷಂಡೋ ಭವೇತ್ತೇವ ತಯೋದಿತಃ ಸಹ, ನೀನು ಷಂಡನಾಗು, ಮೂರು ಲೋಕದ ವೀರ ಅರ್ಜುನ, ಅಂಥವನಿಗೆ ಇಂಥ ಶಾಪ ಕೊಟ್ಟರೆ ಎಷ್ಟು ಕೋಪ ಬರುವುದು ಯೋಚನೆ ಮಾಡಿ. ಅಲ್ಲಿ ಕೋಪ ಬರಲೇ ಇಲ್ಲವಂತ ಇದು ಇನ್ನೂ ದೊಡ್ಡ ಆಶ್ಚರ್ಯ. ಅಮ್ಮ ನೀ ಶಾಪ ಕೊಟ್ಟಾಯ್ತಲ್ಲ, ನೀಲಾರ ಹೋಗ್ತೀಯ ಅಂತ ಕೇಳಿದ್ದು ಅಷ್ಟೇ. ಶಾಪ ಬದಲಾಯಿಸೋದು ಕೇಳೋದಿಲ್ಲ, ನಂದು ನನ್ನ ಬಗ್ಗೆ ಯೋಚನೆ ಮಾಡೋದು ಕೇಳೋದಿಲ್ಲ, ವಾಪಸ್ ತಗೊಂಡು ಕೇಳೋದಿಲ್ಲ, ಕ್ಷಮಿಸೋ ಪ್ರಶ್ನೆ ಇಲ್ಲ. ನೀನು ತಪ್ಪಿದ್ದೆ ಅಷ್ಟೇ, ನಾನಂತೂ ತಪ್ತಾ ಇಲ್ಲ. ನೀನು ಹೊರಡು, ಶಾಪ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿಬಿಟ್ಟನಂತೆ. ರಿಜೆಕ್ಟ್ ಮಾಡ್ಬೋದಾಯ್ತು ಬೇಕಾದ್ರೆ, ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದರೆ. ಅದು ಅರ್ಜುನ ಎಷ್ಟು ಎತ್ತರಕ್ಕೆ ಹೋಗಿದ್ದ ಅಂತ ಗೊತ್ತಾದ್ರೆ ಇವತ್ತು ಆತನ ಮಾತುಗಳೆಲ್ಲ ಸತ್ಯವಾದ ಮಾತುಗಳಂತ ಗೊತ್ತಾಗುತ್ತೆ. ಯಾತಕ್ಕೆ, ನನ್ನ ಮೂರು ಲೋಕದ ರಾಜ್ಯ ಕೊಟ್ಟರು ಬೇಡ ಅಂತ ಹೇಳಿದ್ನಲ್ಲ, ತ್ರಿಲೋಕದ ಸುಂದರಿ ಎದುರು ಬಂದರೂ ಬೇಕಾಗಿರಲಿಲ್ಲ ಅವನಿಗೆ. ಯಾತಕ್ಕೆ, ಮಾತೃದೇವೋ ಭವ, ಅವನಿಗೆ ಶ್ರೇಯಸ್ಸು ದೊಡ್ಡದಾಯಿತೆ ಹೊರತು ಕಾಮುಕ ಭಾವನೆ ದೊಡ್ಡದಾಗಲೇ ಇಲ್ಲ. ಆ ರೀತಿ ನಡ್ಕೊಂಡಿದ್ದ ಪುಣ್ಯಾತ್ಮವು ಅದಕ್ಕೇನೆ ಹೇಳ್ತಾನೆ, ಮೂರು ಲೋಕದ ರಾಜ್ಯ ಬಂದು ನನಗೆ ಬೇಕಿಲ್ಲ. ಯಾತಕ್ಕೆ ಮತ್ತೆ ಮತ್ತೆ ಹೇಳ್ತೇನೆ ಅಂದರೆ, ಅರ್ಜುನ ಇಂಥ ಬ್ರಹ್ಮಚಾರಿಯಾಗಿದ್ದವನು, ಇಂಥ ಬ್ರಹ್ಮಚಾರಿ, ಅದಕ್ಕೆ ಪರಬ್ರಹ್ಮ ಆತನ ಮುಂದೆ ಕೂತಿದ್ದಾನೆ. ಬಂದು ಅರ್ಜುನ ಇಂಥ ಬ್ರಹ್ಮಚರ್ಯ ಇತ್ತು ಅಂತಾನೆ ಪರಬ್ರಹ್ಮನಾದ ಭಗವಂತ ಆತನ ಮುಂದೆ ಕೂತು ರಥ ಓಡಿಸ್ತಾ ಇದ್ದ. ಯಾರಿಂದ ಧರ್ಮ ಪಾಲನೆ ಮಾಡ್ತಾರಲ್ಲ, ಸಚ್ಚಾರಿತ್ರ್ಯವನ್ನು ಉಳಿಸಿಕೊಳ್ಳುತ್ತಾರಲ್ಲ, ಭಗವಂತ ಅವರಿಗೆ ಸ್ವತಃ ಸಾರಥಿಯಾಗಿ ಕೂತು ಸನ್ಮಾರ್ಗದಲ್ಲಿ ನಡೆಸ್ತಾನೆ, ವಿಜಯವನ್ನ ತಾನಾಗಿ ತಂದು ಕೊಡ್ತಾನೆ ಅಂತ ಹೇಳೋದಕ್ಕೆ ದೃಷ್ಟಾಂತ ಇದೆ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಹೋ ಕಿನ್ನು ಮಹೀ ಕೃತೆ. ಈ ಮಾತನ್ನು ಹೇಳಿ ಮುಂದೆ ಹೇಳುತ್ತಾನೆ ಕೃಷ್ಣ. ನಿಹತ್ಯ ಧರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇ ವಾಶ್ರಯೇ ತಸ್ಮಾನ್ ಹತ್ವಯಿತಾನಾತ ತಾಯಿನಃ. ಎಷ್ಟೋ ಸರ್ತಿ ಹೇಳ್ತೇನೆ, ಇಂಥ ಅರ್ಜುನನ ಮಾತು ಕೇಳಿಬಿಟ್ರೆ ಮನುಷ್ಯ ಪುಡಿ ಕಾಸಿಗೆ ಲಂಚ ತಗೊಳ್ತಾನಲ್ಲ, ಅವ್ನು ನಾಚಿಕೆ ಆಗಿಬಿಡೋದು ತಕ್ಷಣ. ಅರ್ಜುನ ವ್ಯಕ್ತಿತ್ವ ಕಣ್ಮನೆಯಂತೆ ಸಾವಿರ ನಮಗೆ ಭಯ ಮಾಡದೇ ಇರತಕ್ಕಂಥ ಕೆಲಸ, ಬೆದರಿಕೆ ಮಾಡದೇ ಇರತಕ್ಕಂಥ ಕೆಲಸ ಅರ್ಜುನನಂತಹ ಅವನ ಮಾತು ಕೇಳಿದಾಗ ಒಳ್ಳೆ ಕ್ಷಣಕ್ಕೆ ಉಪಾಯ ಮಾಡ, ನಮ್ಮ ಮನಸ್ಸು ಹೊಸ ಲೋಕವನ್ನು ತೋರಿಸುತ್ತೆ. ಇಂಥ ಮಹಾನುಭಾವನನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಮಾಡ್ತಕ್ಕಂಥ ಎಷ್ಟೋ ಧರ್ಮ ಕಾರ್ಯಗಳ ತ್ಯಾಗ ಸಣ್ಣ ಪುಟ್ಟ ಕೆಲಸಕ್ಕೋಸ್ಕರ ತ್ಯಾಗ ಮಾಡ್ತೇವಲ್ಲ. ಅಂದಮೇಲೆ ಭಗವಂತ ನಮಗೆ ಅರ್ಜುನ ನನ್ನ ಮುಂದೆ ಕೂಡಲಿಕ್ಕೆ ಕಾರಣ ಅದು, ನಮ್ಮ ಮುಂದೆ ಕೂಡೋದು ಬೇಡ ಭಗವಂತ, ಅವನ ವಿಷಯ ನಮಗೆ ಕಿವಿಗೆ ಕೂಡ ಬೀಳ್ತಾ ಇಲ್ಲ. ಹಾಗಾಗಿ ಬಿಟ್ಟು ಅವನು ಕಣ್ಣಿಗೆ ಕಾಣೋದು ಬೇಡ, ನಮ್ಮ ಕಿವಿಗೂ ಅವನ ವಿಚಾರ ಬೀಳ್ತಾ ಇಲ್ಲ. ಕಾರಣ ನಾವು ಮತ್ತೊಂದು ಕಡೆ ಆಸಕ್ತರಾದಾಗ ಭಗವಂತ ದೂರ ಆಗಿಬಿಡ್ತಾನೆ ಅಂತ ಹೇಳೋದಕ್ಕೆ ಸೂಚನೆ ಕೃಷ್ಣ. ಇನ್ನೊಂದು ಮಾತು ಹೇಳ್ತೇನೆ, ನಿಹತ್ಯ ಧಾರ್ತ ರಾಷ್ಟ್ರಾನ್ನ ಕಾ ಪ್ರೀತಿ ಹೀ ಸ್ಯಾತ್. ಈ ದುರ್ಯೋಧನಾದಿಗಳನ್ನು ಕೊಲ್ಲೋದ್ರಿಂದ ನಮಗೇನು ಸಂತೋಷವಾಗುತ್ತೆ ಹೇಳು. ನೋಡಿ, ಕೌರವರು ಅಂತ ಕರೆಯೋದಿಲ್ಲ ಅರ್ಜುನ, ಧಾರ್ತ ರಾಷ್ಟ್ರಾನ್ ಅಂತ ಕರೀತಾರೆ. ನಿಹತ್ಯ ಧಾರ್ತ ರಾಷ್ಟ್ರಾನ್ನ ಕಾ ಪ್ರೀತಿ ಹೀ ಸ್ಯಾತ್ ಜನಾರ್ದನ. ಈ ಧಾರ್ತ ರಾಷ್ಟ್ರರನ್ನು ಕೊಂದರೆ ನಮಗೇನು ಸಂತೋಷವಾಗಬೇಕು ಕೃಷ್ಣ, ಏನು ಆಗೋದೇ ಇಲ್ಲ. ಕೌರವರು ಅಂತ ಕರೆದ್ರೆ ಬರೀ ದುರ್ಯೋಧನಾದಿಗಳು ಅಷ್ಟೇ ಆಗ್ತಿತ್ತು, ಧಾರ್ತರಾಷ್ಟ್ರನಂತ ಕರೆದಿದ್ರಿಂದ ಇವರೆಲ್ಲ ಯಾರು ಗೊತ್ತಾ, ಧೃತರಾಷ್ಟ್ರನ ಮಕ್ಕಳು ಇವರು, ಕೆಟ್ಟವರೇ ಸಂಶಯ ಇಲ್ಲ. ಆದರೆ ಇವರ ಅಪ್ಪ ಧೃತರಾಷ್ಟ್ರ, ಅವನು ನಮಗೆ ದೊಡ್ಡಪ್ಪ ಅಂತ ಅವನ ಮನಸ್ಸಿ ನೋವಾಗುತ್ತಲ್ಲ, ಅದಕ್ಕೆ ನಾನು ಕೊಲ್ಲೋಕೆ ತಯಾರಿಲ್ಲ. ಅಂದರೆ ಅರ್ಜುನನ ಸಂಬಂಧ ಯಾಕಡೆ ಹೋಗ್ತಾ ಇದೆ ಯೋಚನೆ ಮಾಡಬೇಕು. ಪಿತೃದೇವೋ ಭವ, ಸ್ವಂತ ತಂದೆಯನ್ನಲ್ಲ ದೊಡ್ಡಪ್ಪನನ್ನ ಸ್ವಂತ ತಂದೆಯಂತ ಕಂಡು ಮಾತಾಡ್ತಾನೆ. ಎಷ್ಟೋ ದಿನ ಇರ್ತಾನೆ, ನೀನು ಹೊಡೆದು ಬಿಡ್ತಾ ಇದ್ದೆ, ನಿಮ್ಮ ಅಪ್ಪ ಅಮ್ಮ ಬೇಜಾರಾಗುತ್ತದೆ ಬಿಟ್ಟಿದ್ದೇನೆ ನೋಡು ಅಂತ ಹೇಳ್ತಾನೆ. ಅದು ಅರ್ಜುನ ಆಡ್ತಕ್ಕಂಥ ಮಾತಿತ್ತು. ಇವರನ್ನು ಹೊಡೆಯೋದರಿಂದ ಧೃತರಾಷ್ಟ್ರನಿಗೆ ನೋವಾಗುತ್ತೆ, ಗಾಂಧಾರಿಗೆ ನೋವಾಗುತ್ತೆ. ಕಾ ಪ್ರೀತಿ ಹೀ ಸ್ಯಾತ್, ಏನು ಸಂತೋಷ ಆಗುತ್ತೆ ಯೋಚನೆ ಮಾಡು, ನನಗದು ಬೇಕಿಲ್ಲ. ಮತ್ತೆ ಮುಂದುವರೆಸ್ತಾನೆ, ಅಷ್ಟೇ ಅಲ್ಲ, ಪಾಪಮೇವಾಶ್ರಯೇ ತಸ್ಮಾನ್ ಹತ್ವೈತಾನ್ ಆತ ತಾಯಿನಃ. ಈ ದುರ್ಯೋಧನಾದಿಗಳನ್ನು ಕೊಲ್ಲೋದ್ರಿಂದ ನಮಗೆ ಸಂತೋಷವಾಗೋದಿಲ್ಲ ಅಲ್ಲ, ಅದರ ಬದಲು ನಮಗೆ ಪಾಪನೇ ಬರುತ್ತೆ. ಅರ್ಜುನನ ಈವರೆಗಿನವಾದದ ಒಟ್ಟು ಸಾರಾಂಶ, ಒಂದು ಕೆಲಸ ಮಾಡಿದಾಗ ಒಂದು ಲಾಭ ಆಗಬೇಕು, ಒಂದು ಕೆಲಸ ಮಾಡಿದಾಗ ಪುಣ್ಯ ಬರಬೇಕು, ಒಂದು ಲಾಭ ಆಗಬೇಕು. ಹಾಗಿದ್ರೆ ಕೆಲಸ ಮಾಡಬಹುದು. ಪುಣ್ಯ ಏನೂ ಇಲ್ಲ, ಲಾಭ ಏನೂ ಇಲ್ಲ, ಬರೋ ಲಾಭವೆಲ್ಲ ಯಾರಿಗೆ ಹಂಚಬೇಕು?